श्रीगुरुभ्यो नमः हरिः ओम् हयग्रीवम् चिदानन्दविग्रहम् छदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दाकगतम् वन्दे ब्रह्मरुद्रेण प्रवन्दितम् स्वान्तस्थानन्तशय्याय पूर्णज्ञानवशान्दसे तुङ्गवर्तरङ्गाय मध्वगुप्ताब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलगुणनशिष्टम् नित्यनिर्भूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्दलीलागोपालपालिताम् विद्यापयोनिधीन् वन्दे ब्रह्मविद्यागुरुम्। ब्रह्मचर्य हरिप्रीति सुविद्यावादशायिनः शिष्टदान् कष्टहर्तॄन्नः विद्यामान्यान् मुनीन्द्रिमः वादिराजपदद्वन्द्वभाविजासक्तमानसान् विश्वप्रियगुरुम् वन्दे मन्दोऽहम् जीविशुद्धये। सत्यम् सत्यम् पुनः सत्यम् विश्वतीर्थप्रदायकः सर्वे कामा भवन्त्येव शमथो बिम्बसन्धयोः। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभिष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमरम् शान्तम् हृदयाख्यगुरुम् भवे। श्रीगुरुभ्यो नमः हरिः समिधानज्ञ साष्टाङ्गनमस्कारेण सदसि ಬಂಧಕಂ ಪ್ರಕರಣ ಷೋಡಶಿಯಲ್ಲಿ ನಿನ್ನೆ ಚೂರು ನೋಡಿ ಅರಣ್ಯಕಾಚಾರ ಹೇಳಿಕೊಳ್ಳಬೇಕು ಎರಡು ರೂಪಗಳ ಪರಿಚಯ ಅಸ್ತಿ ಭಗವತಃ ರೂಪದ್ವಯಂ ಭಗವಂತನ ಎರಡು ರೂಪಗಳು ಇದ್ದೇ ಇವೆ ಅದರಲ್ಲಿ ಜೀವಾಂತಸ್ಥಂ ಆದ್ಯಂ ಜೀವರ ಒಳಗಿರತಕ್ಕಂಥ ರೂಪ ಮೊದಲನೆಯದು ಬಹಿಷ್ಠಂ ದ್ವಿತೀಯ ಹೊರಗಿರತಕ್ಕಂಥ ರೂಪ ಅಂದರೆ ನಾರಾಯಣ ರೂಪ ಎಲ್ಲ ಜೀವರಾಶಿಗಳನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಎಲ್ಲವನ್ನೂ ಹೊರಗೆ ತಂದು ತನ್ನ ಅವತಾರ ರೂಪಗಳನ್ನು ಹೊರಗೆ ತಂದು ಮಾಡುವ ರೂಪ ನಾರಾಯಣ ರೂಪ ಅದು ಹೊರಗಿನ ರೂಪ ಒಂದು ಜೀವನ ಒಡಗಿರುವ ರೂಪ ಅದು ಹೇಳುತ್ತಾರೆ ತದೇವ ಚ ಪ್ರಳಯೇ ಸಕಲ ಅವತಾರ ದಯಾಧಿಷ್ಠಾನ ಪ್ರಧಾನ ಈ ಹೊರಗಿನ ನಾರಾಯಣ ರೂಪ ಏನಿದೆ ಆ ರೂಪದಿಂದಲೇನೆ ಎಲ್ಲ ಅವತಾರ ರೂಪಗಳು ಹೊರಬರುತ್ತೆ ಸೃಷ್ಟಿಕಾಲದಲ್ಲಿ ಸ್ಥಿತಿಕಾಲದಲ್ಲಿ ಇರುತ್ತೆ ಪ್ರಳಯಕಾಲದಲ್ಲಿ ಆ ರೂಪದಲ್ಲೇ ಹೋಗಿರುತ್ತೆ ಇನ್ನು ಮುಂದೆ ಹೇಳ್ತಾ ಇದೆ ಈ ಜೀವರ ಒಳಗಿರತಕ್ಕಂಥ ರೂಪ ಇದೆಯಲ್ವ ಇದರ ಪರಿಸ್ಥಿತಿ ಏನು ಮೂಲ ರೂಪವಾದ ನಾರಾಯಣ ರೂಪ ಇದೆ ಆ ನಾರಾಯಣ ರೂಪದಿಂದ ಎಲ್ಲ ರೂಪಗಳು ಹೊರಬಂದಿವೆ ಪ್ರಳಯ ಕಾಲದಲ್ಲಿ ಎಲ್ಲ ರೂಪಗಳು ನಾರಾಯಣ ರೂಪದಲ್ಲಿ ಸೇರುತ್ತೆ ಇಷ್ಟು ಅರ್ಥ ಆಯಿತು ಇಲ್ಲಿ ಜೀವನ ಒಳಗಿರತಕ್ಕಂಥ ಬಿಂಬ ರೂಪ ಅನಾದಿಕಾಲದಿಂದ ದೇವರ ಹೊಟ್ಟೆಯಲ್ಲಿ ಜೀವರು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಾರಲ್ಲ ಆವಾಗಲೂ ಜೀವರ ಒಳಗೆ ಇದೆ ಈ ರೂಪ ಅಂದರೆ ನಾರಾಯಣನ ಜೊತೆಗೆ ಐಕ್ಯ ಆಗಲಿಲ್ಲ ಜೀವರೊಳಗೆ ಕೂತಿದೆ ಸೃಷ್ಟಿಕಾಲದಲ್ಲೂ ಜೀವರೊಳಗೆ ಇರುತ್ತೆ ಸ್ಥಿತಿಕಾಲದಲ್ಲೂ ಜೀವರಲ್ಲೇ ಇರುತ್ತೆ ಪ್ರಳಯ ಕಾಲದಲ್ಲೂ ಜೀವರಲ್ಲೇ ಕೂತಿರುತ್ತೆ ಅಂದರೆ ಈ ರೂಪಕ್ಕೆ ನಾರಾಯಣ ರೂಪದಿಂದ ಐಕ್ಯ ಮತ್ತು ಸೃಷ್ಟಿಕಾಲದಲ್ಲಿ ಹೊರಬರೋದು ಇಂಥದ್ದು ಯಾವುದೂ ಇಲ್ಲ ಅದಕ್ಕೆ ಹೇಳ್ತಾರೆ ಆದ್ಯಂತು ಅನಂತ ರೂಪೈ ಪ್ರಳಯೇ ಸೃಷ್ಟೌ ಚ ಜೀವಾನ್ ಅಧಿಷ್ಠಾಯ ಅವಸ್ಥಿತಮೇವ ಅತೀಕತ್ರ ನೀನ ಈ ಬಿಂಬರೂಪ ಏನಿದೆ ಜೀವನ ಸದಾ ಒಳಗೆ ಯಾವಾಗಲೂ ಎಡಬಿಡದೇ ಇರುವ ರೂಪ ಅದರ ಪದಕ್ಕೆ ಈ ರೂಪಕ್ಕೆ ಭಾಗವತದಲ್ಲಿ ಅನೇಕ ಕಡೆ ಈ ರೂಪವನ್ನ ಎರಡು ಹೆಸರಿಂದ ಕರೆಯುತ್ತಾರೆ. ಒಂದು ಹರಿ ಅಂತ, ಇನ್ನೊಂದು ಅಚ್ಯುತ ಅಂತ. ಹರಿ ಅಂದ್ರೆ ನಮ್ಮ ಬಿಂಬರೂಪಕ್ಕೆ ಹೆಸರ, ಅದೇ ಹೇಳುತ್ತಾರೆ. ಈ ಬಿಂಬರೂಪಕ್ಕೆ ಏನಂತ ಹೆಸರು ಅಂದ್ರೆ ಹರಿವಿಧಿ ರಹಸ್ಯಂ. ಈ ಹೃದಯದಲ್ಲಿ ಕೂತಿರುವಂತಹ ಬಿಂಬಮೂರ್ತಿಗೆ ಹರಿ ಅಂತ ರಹಸ್ಯವಾದ ಹೆಸರು. ಯಾಕೆ ಹರಿ ಅಂತ ಹೆಸರು? ಹರತಿ ಅತ್ಯಂತ ಅನಿಷ್ಟ, ಅತ್ಯಂತ ಅನಿಷ್ಟ ಯಾವುದು ನಮಗೆ ಲಿಂಗ ದೇಹ, ಅದನ್ನೇ ನಾಶ ಮಾಡಿಬಿಡುತ್ತಾದ್ದರಿಂದ ಈ ರೂಪಕ್ಕೆ ಹರಿ ಅಂತ ಹೆಸರು. ಈಗ ಅರ್ಥ ಇದು ಹರಿ ತಥಾ ಅಮೃತ ಸಾರ ಅಂದ್ರೆ ಬಿಂಬ ತಥಾ ಅಮೃತ ಸಾರ. ಯಾಕೆ ದಾಸರಾಯರು ರಾಮಕಥಾ ಕೃಷ್ಣಕಥಾ ಇದ್ಯಾವುದು ಇದೆ ಹರಿಕಥಾ ಅಂತಿದ್ರು ಅಂದ್ರೆ ಹರಿಶಬ್ದ ಬಿಂಬನನ್ನು ತೋರಿಕೊಳ್ಳುತ್ತೆ. ಅದರಿಂದ ಬಿಂಬನ ಕಥಾ ಎಲ್ಲರ ಒಳಗೆ ನಿಂತು ಈ ರೂಪ ಏನು ಮಾಡುತ್ತೆ ಅಂದ್ರೆ ನಮ್ಮ ಒಳಗೆ 11 ಇಂದ್ರಿಯಗಳಿವೆ. ಈ ಬಿಂಬರೂಪವೇ 11 ರೂಪಗಳಿಂದ 11 ಇಂದ್ರಿಯಗಳಲ್ಲಿ ನಿಂತು 11 ರೀತಿಯಾದ ಕೆಲಸಗಳನ್ನು ಮಾಡಿಸುತ್ತೆ ಈ ಬಿಂಬರೂಪವೇ. ನಮಗಿವಾಗೆ ತಿಳಿಯಬೇಕಾಗಿದ್ದೇನೆ. ಕೃಷ್ಣ ಇದೇ ಹೇಳ್ತಾನೆ, ಜ್ಞಾನ ವಿಜ್ಞಾನ ಸಹಿತಂ ಸವಿಜ್ಞಾನ ಅಂತ ಹೇಳ್ತಾನೆ. ಜ್ಞಾನ ಅಂದ್ರೆ ಏನು ಅಂತ ಈ ಪ್ರಶ್ನೆ ಬಂದಾಗ ಭಗವಂತನ ನಾರಾಯಣ ರೂಪ ಅವತಾರ ರೂಪಗಳ ಪರಿಚಯ ಆತನ ಸೃಷ್ಟಿಯ ಪರಿಚಯ ಎಲ್ಲವೂ ಜ್ಞಾನ ಅಂತಾದರೆ ಆ ಭಗವಂತನೇ ಬಿಂಬರೂಪಿಯಾಗಿ ನಿಂತು ನಮ್ಮ ಶರೀರದಲ್ಲಿ 11 ಇಂದ್ರಿಯಗಳ ಮೂಲಕ ಮಾಡಿ ಮಾಡಿಸುವ ವ್ಯಾಪಾರವೇ ವಿಜ್ಞಾನ. ಜ್ಞಾನಂ ವಿಜ್ಞಾನ ಸಹಿತ. ಅದಕ್ಕೆ ದಾಸರಾಯರು ಹೇಳಿಬಿಡುತ್ತಾರೆ, ಈ ಒಳಗೆ ಬಿಂಬಮೂರ್ತಿಯಾದ ಭಗವಂತ ನಮ್ಮೊಳಗೆ ನಿಂತು ಏನೇನು ಕಾರ್ಯ ಹೇಗೆ ಹೇಗೆ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಇಲ್ಲದೇ ಇದ್ದರೆ ಸಾಧನೆ ಶುರು ಆಗಲಿಲ್ಲ ಅಂತರ್ಥ. ಶ್ರೀನಿವಾಸನೇ ಸಕಲ ಕರ್ಮ ಪ್ರೇರಕ, ಶ್ರೀನಿವಾಸನೇ ಸಕಲ ಕರ್ಮಗಳನ್ನು ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು ಅಂತ ಹೇಳ್ತಾರೆ. ಆ ಭಗವಂತ ನಮ್ಮೊಳಗೆ ನಿಂತು ವಿಶೇಷವಾಗಿ ಆ ಕರ್ಮಗಳನ್ನ ಮಾಡಿಸ್ತಾನದ ಬಿಂಬಮೂರ್ತಿ ಅವನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಹಾ, ಎಲ್ಲ ಜೀವರೊಳಗಿದ್ದು ಪ್ರಳಯ ಕಾಲದಲ್ಲೂ ಸೃಷ್ಟಿಯಲ್ಲೂ ಸ್ಥಿತಿಯಲ್ಲೂ ಎಲ್ಲಾ ಕಾಲದಲ್ಲೂ ಜೀವನ ಒಳಗೆ ಇದ್ದು ಎಡಬಿಡದೇ ಇರುವ ರೂಪ ಏನಿದೆ ಅದಕ್ಕೆ ಅಚ್ಯುತ, ಚ್ಯುತಿರಹಿತ. ನಮ್ಮ ಹೃದಯ ಸ್ಥಾನದಿಂದ ಚ್ಯುತಿ ಅವನಿಗಿಲ್ಲ, ಯಾವಾಗಲೂ ಇರುತ್ತಾನೆ. ಅದಕ್ಕೆ ಅವನನ್ನು ಅಚ್ಯುತ ಅಂತ ಕರೆದರು. ಈ ರೂಪಕ್ಕೆ ಹೆಸರೇನು ಅಂದ್ರೆ ಇದನ್ನೇನು ವಚ್ಚ ಬಿಂಬರೂಪ, ಇದೇ ಬಿಂಬರೂಪ ಅಂತ ಹೆಸರು. ಅಂದರೆ ಷೋಡಶಿಯ ತಾತ್ಪರ್ಯ ಗುರಿ ಎಲ್ಲಿದೆ ಅಂದರೆ ಬಿಂಬರೂಪದ ಕಡೆ ಇದೆ. ನಮ್ಮ ಒಳಗೆ ನಿಂತು ಭಗವಂತ ಬಿಂಬರೂಪಿಯಾಗಿ ಮಾಡಿ ಮಾಡಿಸುವ ಚರ್ಯಗಳನ್ನು ನಮಗೆ ಬಿಚ್ಚಿ ತೋರುವುದೇ ಈ ಗ್ರಂಥ. ಇನ್ನು ಹೇಳ್ತಾರೆ, ಇರ್ಲಿ ಬಿಡಿ, ಬಿಂಬರೂಪಿ ಒಳಗೆಲ್ಲ ಇರ್ತಾನೆ, ಇರ್ಲಿ, ನಾನಂತೂ ಹೊರಗೆ ನರಸಿಂಹ ರಾಮ ಕೃಷ್ಣ ಅಂತ ಹಾಗೆ ಹೋಗ್ತೇನೆ, ಬಿಂಬನ ಗಂಟೆಗೆ ಹೋಗಲ್ಲ. ಏನಂತೀವಾಗ ಇಷ್ಟು ಕಾಲ ನಾವು ಬಿಂಬ ಅಂತ ಅಂದಿಲ್ಲ, ಬಿಂಬ ಎಲ್ಲೋ ನಾವೆಲ್ಲೋ. ಅದಕ್ಕೆ ದಾಸರಾಯರು ಹೇಳ್ತಾರೆ, ತುಂಬಾ ಸುಂದರವಾದ ಮಾತು ಪ್ರಯೋಗ ಮಾಡುತ್ತಾರೆ, ಅಚ್ಯುತನೆ ನಿನ್ನಂತ ಹುಚ್ಚು ದೊರೆಯಲು ಕಾಣ. ಯಾಕೋ ಅರ್ಥ ಆಗಿರೋ ನನಗೆ, ಯಾಕೆ ದೇವರ ಬೇಕಾಗಿದ್ದರೆ ಹುಚ್ಚ ಅಂತೇಳಿ. ಅವಾಗಂದ್ರು ಈ ಪರಿಸ್ಥಿತಿ ನಿಮಗೆ ಬಂದ್ರೆ ನೀವು ಬೈತೀರಾ? ಹೌದಾ? ಏನು ನಮ್ದೇ ಮಕ್ಕಳಪ್ಪ, ಪಕ್ಕ ಮನೆಗೆ ಹೋಗ್ತಾ ಇರ್ತಾರೆ, ಯಾವಾಗಲೂ ಪಕ್ಕ ಮನೆಗೆ ಹೋಗ್ತಾ ಇರ್ತಾರೆ. ಏನ್ ಮಾಡ್ತಾರೆ, ಬೆಳಿಗ್ಗೆ ಹೋಗಿ ಅವರಿಗೆ ಟಾಯ್ಲೆಟ್ ಸಿಕ್ಕೋದು ಮೊದಲುಕೊಂಡು ರಾತ್ರಿ ಮಲಗೋ ಪರ್ಯಂತ, ಏನು ಲಾರಿ ಸೇವಾ ಪರ್ಯಂತ ಅವರದ್ದೇ ಕೆಲಸ ಮಾಡ್ತಾ ಇರ್ತಾರೆ ಪಕ್ಕ ಮನೆಯವರು. ಅವರ ಲಕ್ಷಣ ಏನು? ಈ ಹುಡುಗರ ಮುಖವೂ ನೋಡಲ್ಲ, ಅವರ ಪಾಡಿದವರು ಇರ್ತಾರೆ. ಇವರು ಹೋಗಿ ಎಲ್ಲ ಚಾಕರಿ ಮಾಡಿ ಬರುತ್ತಾರೆ. ನಿಮಗೆ ಹೊಟ್ಟೆ ಉರಿಯೋದು, ನಿಮ್ಮ ಮಕ್ಕಳನ್ನು ಕೇಳಲ್ಲ, ಏನೋ ನಿಮ್ ಬುದ್ಧಿ ಇದೆಯಾ, ನೀನಷ್ಟು ಹೋಗಿ ಚಾಕರಿ ಮಾಡಿ ಬರ್ತಾ ಇದೆಯಾ, ಅವರ ಮಧ್ಯೆ ನೋಡ್ಕೊಂಡು ಇರ್ತೀಯಾ, ನಿನ್ನ ಮುಖವೂ ನೋಡಲ್ಲ, ನಿನಗೆ ಹುಚ್ಚು ಹಿಡಿದಿದೆಯಾ. ಇದನ್ನ ದಾಸರು ದೇವರಿಗೆ ಈ ಜನರ ಮಧ್ಯೆಯೇ ಇದೆಯಾ, ಬಿಂಬರೂಪಿಯಾಗಿ ಅವರದ್ದೆಲ್ಲ ಕೆಲಸ ನೀವು ಮಾಡಿಸ್ತಾ ಇದೆಯಾ, ನಿನ್ನ ಮುಖವೇ ನೋಡಲ್ಲಲ್ಲೋ, ಯಾರು ನಿನ್ನ ಮುಖ ನೋಡಲ್ಲ, ಅವರದ್ದೇ ಆದ ಪರ್ಸನಲ್ ಗುಂಗಿನಲ್ಲೇ ಇರ್ತಾರೆ, ನಿನ್ನ ಹುಚ್ಚ ಅಂತ ಕರಿಬೇಕಾ, ಏನಂತ ಕರಿಬೇಕು ಅಲ್ವಾ, ಅದನ್ನೇ ಹೇಳ್ತಾರೆ. ಮತ್ತೆ ಅದಕ್ಕೆ ಅರಣ್ಯಕಾಚಾರ್ಯರು ಬಂದರು, ಒಳಗಿದ್ದ ಭಗವತ್ ರೂಪ ನಮಗೆ ಮಾಡುವ ಅನನ್ಯ ಉಪಕಾರ ನೆನೆಯಬೇಕು. ಯಾಕೆ ನೆನೆಯಬೇಕು? ದೇವರ ಉಪಕಾರದ ಸ್ಮರಣೆ ಯಾಕೆ ಅಂದರೆ, ಇಷ್ಟು ಕೂಸು ಅವಾಗೆ ಹುಟ್ಟಿದೆ. ಮೊದಲನೇ ದಿವಸ ತಾಯಿ ಮುಟ್ಟು ಕೊಡ್ತಾಳೆ, ಎಲ್ಲರೂ ಬಳಗ ಬಂದು ಅಜ್ಜಿ ಅಪ್ಪ ಎಲ್ಲ ಮುಟ್ಟು ಕೊಡ್ತಾ ಇರ್ತಾರೆ ಎಲ್ಲ. ಅದಕ್ಕೆ ತಾಯಿ ಮೇಲೆ ಪ್ರತ್ಯೇಕ ಅಭಿಮಾನ ಇರುತ್ತ? ಮೊದಲನೇ ದಿವಸ ಯಾರೂ ಗೊತ್ತಿಲ್ಲ, ಅಮ್ಮ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲರನ್ನ ಬೆಳಿ ಬೆಳಿ ನೋಡ್ತಾ ಇರುತ್ತೆ. ಆದರೆ ನೋಡಿ, ಅದಕ್ಕೆ ಯಾರು ಕೂಡ ಇದು ಅಮ್ಮ ಅಪ್ಪ ಅಂತ ಹೇಳದೇನೆ ಈ ಎಲ್ಲ ಸುತ್ತಿದ್ದವರು ತೋರುವ ಅಭಿಮಾನವನ್ನ ಗಮನಿಸ್ತಾ ಬರುತ್ತೆ, ನೋಡ್ತಾ ನೋಡ್ತಾ ಬರುತ್ತೆ. ಆ ನೋಡ್ತಾ ಬಂದಾಗ ಒಂದು ವಾರ ಅಲ್ಲ, ಎರಡೇ ದಿವಸಗಳಲ್ಲಿ ಅದಕ್ಕೆ ಗೊತ್ತಾಗುತ್ತೆ, ಈ ಎಲ್ಲರೂ ತೋರುವ ಅಭಿಮಾನ ಬೇರೆ, ಈ ಒಂದು ವ್ಯಕ್ತಿ ತೋರುವ ಅಭಿಮಾನ ಬೇರೆ ಅಂತ ಅಜ್ಜಿಯಿಂದ ಗೊತ್ತಾಗಿ ಬಿಡುತ್ತೆ. ನೋಡಿ, ಇದು ಹೇಗೆ ಗೊತ್ತಾಗುತ್ತೆ? ಇನ್ನ ತಾಯಿ ಪಕ್ಕಕ್ಕೆ ಸಂದರೆ ಆಳ್ಯಕ್ಕೆ ಶುರು. ಅದೇ ಶಾಸ್ತ್ರ ಹೇಳ್ತಾ ಇದೆ, ನಮಗಿವಾಗ 80 ವರ್ಷ ಬಂದರೂ ಕೂಡ ಮೊದಲನೆಯ ದಿವಸದ ಕೂಸೇ ಆಗಿದೆ. ಯಾಕೆ? ಆ ಕೂಸು ತಾಯಿ ಮಾಡುವ ಉಪಕಾರವನ್ನ ನೋಡಿ 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 ನೋಡಿ, ಓಹೋ ಈ ಉಪಕಾರ ಯಾರೂ ಮಾಡುತ್ತಾ ಇಲ್ಲ, ಇಷ್ಟ ಅಭಿಮಾನ ಇನ್ಯಾರೂ ತೋರತಾ ಇಲ್ಲ ಅಂತ ಅದರ ಮನಸ್ಸಿಗೆ ಹೇಗೆ ಬಂತು? ಕಣ್ಣು ಮುಚ್ಚಿಕೊಂಡ್ರೆ ಬರುತ್ತಾ ಬರಲ್ಲ, ಅಬ್ಸರ್ವ್ ಮಾಡಿ ಮಾಡಿ ಬಂತು. ಹಾಗೆ ನಾವು ಕೂಡ ನಮ್ಮ ಸುತ್ತಿದ್ದವರು ಏನೇನು ಉಪಕಾರ ಮಾಡುತ್ತಾರೆ ಎಲ್ಲ ನೋಡೋಣ, ಹಾಗೆ ಸ್ವಾಮಿ ಮಾಡುವ ಉಪಕಾರವನ್ನು ನೋಡೋಣ. ಅವಾಗ ನೋಡಿದರೆ ಅವನು ಮಾಡುವ ಉಪಕಾರ ಯಾರೂ ಮಾಡಲಿಕ್ಕಾಗಲ್ಲ ಅಂತ ಮನಸ್ಸಿಗೆ ಬರುತ್ತೆ. ಇನ್ನು ಬಂದಿಲ್ಲ, ಬಂದಿದ್ರೆ ನೋಡಿ, ಒಂದು ವೇಳೆ ಅದು ನಮ್ಮಲ್ಲಿ ಬಂದಿದ್ದರೆ ನಾವು ಆ ಮಗು ತಾಯಿಗಾಗಿ ಅತ್ತಂತೆ ದೇವರಿಗಾಗಿ ನಮ್ಮಲ್ಲೂ ಅಳು ಬರ್ತಿತ್ತು. ಬಂತ ನೋಡಿಕೊಳ್ಳಿ, ಎಷ್ಟು ವರ್ಷ ಆಯಿತು? ಅದು 50, 60, 70, 80 ವರ್ಷಗಳಾಗಿದೆಯಲ್ಲ. ಎಂತಾದ್ರೂ ಭಗವಂತನಿಗಾಗಿ ಮಗು ತಾಯಿಗಾಗಿ ಅತ್ತಂತೆ ಅಳು ಬಂತ, ನೀ ಬೇಕು ಅಂತ ಬಂತ, ಬರಲಿಲ್ಲ. ಯಾಕೆ? ಅವನ ಕರುಣೆಯ ಪರಿಚಯ ಸರಿಯಾಗಿ ಆಗಲಿಲ್ಲ. ಆ ಮಗುವಿನಂತೆ ಭಗವಂತನ ಆ ತಾಯಿ ಉಪಕಾರ ಹೇಗೆ ನೋಡುತ್ತೆ, ಹಾಗೆ ಭಗವಂತನ ಉಪಕಾರ ಚೆನ್ನಾಗಿ ನಾವು ಗಮನಿಸಿಲ್ಲ. ನೋಡಿದರೆ ಚೆನ್ನಾಗಿ ನೋಡಿದರೆ ಚೆನ್ನಾಗಿ ನೋಡಿದ ಗುರು ಏನು ಅಂತ ಮತ್ತು ಕೇಳಿದ್ರು. ಅದಕ್ಕೆ ಹೇಳುತ್ತಾರೆ, ನಿನ್ನೊಳಗೆ ಸದಾ ನಿಂತು ನಿನಗಾಗಿ ಒದ್ದಾಡುವ ಏಕೈಕ ವ್ಯಕ್ತಿ ಅಂದ್ರೆ ಇವನೇ. ಆ ಪರಿಚಯ ಮಾಡಿಕೊಟ್ಟ ಗ್ರಂಥವೇ ಷೋರಶ. ಇನ್ನಿ ಜೀವಿಗೆ ಭಗವಂತನ ಮೇಲೆ ಎಂದೆಂದೂ ಹುಟ್ಟದ ಅಪರೂಪದ ಅಭಿಮಾನ ಹುಟ್ಟಿ ಅವನಿಗಾಗಿ ಪರಿತಪಿಸುವಂತೆ ಮಾಡುವ ಅದ್ಭುತ ಗ್ರಂಥ ಷೋಡಶಿ. ಅದು ಹೇಳ್ತಾರೆ, ಇದನ್ನೇವ ಚ ಬಿಂಬ ರೂಪಂ, ಈ ಒಳಗೆ ನಿನಗಾಗಿ ಒದ್ದಾಡುವ ಅಪರೂಪದ ಚೈತನ್ಯ ಮೂರ್ತಿ, ಜೀವ ಜಡ ವಿಲಕ್ಷಣವಾದ ಮೂರ್ತಿ, ಅವನೇ ಬಿಂಬರೂಪ. ಅವಾಗ ಪ್ರಶ್ನೆ ಬಂತಲ್ಲ, ನನಗೆ ಇವನು ಬೇಡ, ಇವನೇ ರಾಮಕೃಷ್ಣಾದಿ ರೂಪಗಳಿವೆ ಅಲ್ಲಿ ಚಿಂತನೆ ಮಾಡ್ತೇನೆ, ಬಿಂಬನ ಚಿಂತನೆ ಮಾಡಲ್ಲ, ಏನಾಗುತ್ತೆ? ಅವಾಗ ಹೇಳ್ತಾರೆ, ಏತ ಜ್ಞಾನಾದೇವ ಚ ಮೋಕ್ಷ. ಹೇಳಿಬಿಡ್ತಾರೆ, ಈ ಬಿಂಬರೂಪದ ಜ್ಞಾನದಿಂದಲೇ ಮೋಕ್ಷ, ಇಲ್ಲದಿದ್ರೆ ಅಪ್ಪರಾಣೆ. ಪಿಪ್ಪರಲಾಗ ಹಾಕಿದ್ರು ಕೂಡ ಏನೇನು ಮಾಡಿದ್ರು ಆಹ ಕದಲಲ್ಲ ಅಂತ ಹೇಳ್ತಾರೆ. ಯಾಕೆ ಅದು ಅವನೇ ನಿಯಮನ ಮಾಡಿದ್ದು, ಅವನೇ ನಿಯಮನ ಮಾಡಿದ್ದು. ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇದೆ, ಬಂದವರಿಗೆಲ್ಲ ಟಿಫಿನ್ ಮಾಡಿದಿರ, ಕಾಫಿ ತಗೊಂಡ್ರ, ಎಲ್ಲ ಉಪಚಾರ ಮಾಡಿದ್ದೇ ಮಾಡಿದ್ದು, ಮಾಡಿದ್ದೇ ಮಾಡಿದ್ದು. ಬಳಗ ಎಲ್ಲ ಏನು ಎಲ್ಲ ಹೊಗಳುತ್ತಾ ಇದ್ದಾರೆ. ಇದೆಂಥ ಅಭಿಮಾನ, ಯಾರೂ ಮಾಡಲಿಕ್ಕಿಲ್ಲ. ಆದರೆ ಅಪ್ಪ ಅಮ್ಮನ ಮುಖ ನೋಡುತ್ತಾ ಇಲ್ಲ, ಅಪ್ಪ ಅಮ್ಮನ ಮುಖ ನೋಡಲ್ಲ, ಬಂದವರಿಗೆಲ್ಲ ಉಪಚಾರ ಮಾಡುತ್ತಾರೆ. ಈ ಬಂದವರೆಲ್ಲ ಏನ್ ಮಾಡ್ತಾರೆ, ಆಹಾ ಅಂತ ನೋಡುತ್ತಾರೆ, ಕೊನೆಗೆ ಒಳಗೆ ನೋಡ್ತಾರೆ, ಅಪ್ಪ ಅಮ್ಮನ ಮುಖವೇ ನೋಡುತ್ತಾ ಇಲ್ಲ. ನಮ್ಮ ಮೇಲೆ ಇಷ್ಟು ಅಭಿಮಾನ ಅಂದ್ರೆ ಒಳಗೆ ನೋಡ್ಬೋದಿದೆ ಅಂತ ತೋರಿಸಲಿಲ್ಲ. ಹೌದು ತಾನೆ, ಭಗವಂತ ಹೇಳಿದ, ನನ್ನ ರೂಪಗಳು, ಹೊರಗಿರುವ ರೂಪಗಳು ಕಾಮ, ಎಲ್ಲರಿಗೂ ಬೇಕಾದ ರೂಪಗಳು. ಇದರಲ್ಲಿ ನಿನ್ನ ತಂದೆ ತಾಯಿಯಂತೆ ನಿನಗಾಗಿ ಪ್ರತ್ಯೇಕವಾದ ರೂಪ ನಾನೇ ಹೊತ್ತು ನಿನ್ನಲ್ಲಿ ಬಂದಾಗ ಆ ರೂಪ ಬಿಟ್ಟು ಬೇರೆ ಕಡೆ ಹೋದರೆ ನಾನೇ ನಿನಗೆ ಅನುಗ್ರಹ ಮಾಡಲ್ಲ. ಏತ ಜ್ಞಾನ ದೇವಚ ಮೋಕ್ಷ. ಇಲ್ಲಿ ಸ್ವಲ್ಪ ಅವರ ಶಬ್ದಗಳನ್ನು ಗಮನಿಸಬೇಕು. ಏತ ಜ್ಞಾನಾದೇವ ಮೋಕ್ಷ ಅಂದ್ರೆ ಸಾಕಾಗಿತ್ತು. ಈ ಬಿಂಬರೂಪದ ಜ್ಞಾನದಿಂದಲೇನೆ ಮೋಕ್ಷ ಅಂತ ಹೇಳಿ ಚೆನ್ನಾಗಿರ್ತಾ ಇತ್ತು. ದೇವ ಛ ಮತ್ತು ಚ ಅಂತ ಹಾಕ್ತಾರೆ, ಚೋ ಅವಧಾರಣೆ ಅಂತ ಸುಧಾರದಲ್ಲಿ ಬರುತ್ತೆ. ಚಕಾರದಲ್ಲಿ ಅವಧಾರಣೆ, ಮೊದಲೇ ಏವ ಅಂತ ಹಾಕಿದಿರಲ್ಲ, ಮತ್ತ ಚ ಅಂತ ಯಾಕೆ ಹಾಕ್ತೀರಾ ಅಂದ್ರೆ, ಇದೊಂದು ದೊಡ್ಡ ಪ್ರಕರಣ. ಏನು ಅಂದ್ರೆ, ನಮ್ಮ ಒಳಗಿರತಕ್ಕಂಥ ಆಚಾರ ಹೇಳಿದ್ರು, ಸ್ವಯೋಗ್ಯ ಬಿಂಬದರ್ಶನ ದೇವ ಮೋಕ್ಷ ಅಂತ ಹೇಳಿದ್ರೆ, ಸ್ವಯೋಗ್ಯ ಬಿಂಬದರ್ಶನ ಅನ್ನೋದಕ್ಕೆ ನಾನಾ ಪಂಗಡ ಬಂತಂದೆ. ಏನದು, ಹೊರಗೆ ಅಗ್ನಿಯಲ್ಲಿ ವಾಯುವಿನಲ್ಲಿ ಎಲ್ಲ ಕಡೆ ಆ ದೇವರನ್ನು ಕಂಡು ಮೋಕ್ಷಕ್ಕೆ ಹೋಗೋರಿದ್ದಾರೆ ಅಂತ ಅಲ್ಲೆಲ್ಲ ಬರುವಾಗ ಸೂತ್ರ ಪ್ರಸ್ಥಾನದಲ್ಲಿ ಬರುತ್ತಿದ್ದಲ್ಲ. ಅದಕ್ಕೆ ನಮಗನಿಸುತ್ತೆ, ಆ ಬಿಂಬನನ್ನೇ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಚಾರ್ಯ ಪ್ರಸ್ತಾಪ, ಸ್ವಯೋಗ್ಯ ಬಿಂಬದರ್ಶನ ಅಂದ ಕೂಡಲೇ ನಮಗೆ ಯೋಗ್ಯವಾದ ಬಿಂಬದರ್ಶನ ಅನ್ನುವ ಶಬ್ದ ಹಾಕ್ತಾರೆ. ಅನೇಕ ಟಿಪ್ಪಣಿಕಾರರು ಬರುತ್ತಾ ಬರುತ್ತಾರೆ, ಅಂದರೆ ಅಲ್ಲಿ ಬರುತ್ತೆ ಅಗ್ನಿಯಲ್ಲಿ ವಾಯುವಿನಲ್ಲಿ ಎಲ್ಲ ಕಡೆ ಅವರವರಿಗೆ ಯೋಗ್ಯತೆ ಎಷ್ಟಿದೋ ಅಲ್ಲಿ ಭಗವಂತನ ದರ್ಶನ. ಅಲ್ಲಿ ಚೂರು ನಮಗೆ ಆಲೋಚನೆ ಬರುವ ಸಂದರ್ಭವಿದೆ. ಏನಂತ, ಬಿಂಬನನ್ನೇ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಹೊರಗೆ ಅಗ್ನಿಯಲ್ಲಿ ಎಲ್ಲ ಕಡೆ ದರ್ಶನ ಮಾಡಿಯೂ ನಾವು ಮೋಕ್ಷಕ್ಕೆ ಹೋಗ್ಬೋದಾದ್ದರಿಂದ ಬಿಂಬನ ಚಿಂತನೆಯೇ ಬೇಕು, ಬಿಂಬನ ದರ್ಶನ ಆಗಲೇಬೇಕು ಅಂತ ನಿಯಮವಿಲ್ಲ ಅಂತ ಸಂದೇಹ ಬಂದಿತ್ತು. ಹಾಗಲ್ಲ, ಸ್ವಯೋಗ್ಯ ಬಿಂಬದರ್ಶನ ದೇವ ಅಂತ ಆಚಾರ್ಯರು ಯಾವಾಗ ಹಾಕಿದ್ದಾರೆ. ಹಾಗೆ ಇಲ್ಲಿ ಹೇಳುತ್ತಾರೆ, ಏತ ಜ್ಞಾನ ದೇವ ಚ ಅಂತ ಚಕಾರವನ್ನು ಏವ ಚ ಅಂತ ಹಾಕಿದ್ದಾರೆ. ಅಂದ್ರೆ ಚಕಾರ ಯಾವುದನ್ನು ಯಾವರ್ತನೆ ಮಾಡುತ್ತಾ ಇದೆ ಅಂದ್ರೆ, ಬಿಂಬನನ್ನು ಬಿಟ್ಟು ಬೇರೆ ರೂಪಗಳ ಚಿಂತನೆಯಿಂದಲೂ ಆಗಬಹುದು, ಬಿಂಬನ ಚಿಂತನೆಯೇ ಬೇಕು ಅಂತ ವಿಶೇಷ ನಿಯಮ ಅಂದ್ರೆ ಗಮಕ ಯಾವುದೂ ಇಲ್ಲ ಅಂತ ಹಾಗೆ ಹೇಳಬೇಡಿ. ಅಂದರೆ ಕೆಲವರಿಗೆ ತಮ್ಮ ಬಿಂಬಮೂರ್ತಿಯನ್ನ ಹೃದಯದಲ್ಲೇ ನೋಡುವ ತಾಕತ್ತು, ಹೃದಯದಲ್ಲೇ ನೋಡುವ ತಾಕತ್ತು. ಕೆಲವರಿಗೆ ತಮ್ಮ ಬಿಂಬಮೂರ್ತಿಯನ್ನೇ ಸರ್ವತ್ರ ಎಲ್ಲೆಲ್ಲಿ ನೋಡಬೇಕಾಗುತ್ತೋ ಅಲ್ಲಲ್ಲಿ ನೋಡಬೇಕಾಗ್ತಾ ಇದೆ. ಒಟ್ಟಾರೆ ಈ ಬಿಂಬಮೂರ್ತಿಯನ್ನೇ ಹೃದಯದಲ್ಲೇ ನೋಡುವವರು ಕೆಲವರು, ಬೇರೆ ಬೇರೆ ಸ್ಥಾನದಲ್ಲಿ ಇವನನ್ನೇ ನೋಡುವವರು ಕೆಲವರು. ಒಟ್ಟಾರೆ ಇವನ ದರ್ಶನ ಯಾವ ಯಾವ ಸ್ಥಾನದಲ್ಲಿ ಆಗುತ್ತೆ ಎಂಬುದರಲ್ಲಿ ಭೇದ ಅಷ್ಟೇ ಹೊರತು ಬಿಂಬಮೂರ್ತಿಯ ಚಿಂತನೆ ಅವಶ್ಯಕವೋ ಅಲ್ಲವೋ, ಕೆಲವರಿಗೆ ಮಾತ್ರ ಸೀಮಿತವೋ, ಎಲ್ಲರಿಗೂ ಅಲ್ಲವೇನು ಎಂಬ ಪ್ರಶ್ನೆ ಬಂದಾಗ ಎಲ್ಲರಿಗೂ ಅವಶ್ಯವಾದುದು. ಅದಕ್ಕೆ ಹೇಳುತ್ತಾರೆ, ಏತ ಜ್ಞಾನಾದೇವ ಅಂತ ಹಾಕೋ ಕಡೆ ಏತ ಜ್ಞಾನಾದೇವ ಚ ಮೋಕ್ಷ ಅಂತ ಸ್ಪಷ್ಟಪಡಿಸ್ತಾರೆ. ಅವಾಗ ನಮಗೆ ಶಾಸ್ತ್ರದಲ್ಲಿ ಎರಡು ಮಾತುಗಳು ಬರುತ್ತೆ, ಜ್ಞಾನ ವಿಜ್ಞಾನ. ವಿಜ್ಞಾನ ಅಂದ್ರೆ ಏನು ಅದನ್ನ ಸ್ಪಷ್ಟಪಡಿಸ್ತಾರೆ. ಏತದೇವ ಹಿ ವಿಜ್ಞಾನ ಮಿತಿ ಗೀಯತೆ, ಈ ಬಿಂಬನ ಕುರಿತಾದ ಜ್ಞಾನವನ್ನೇ ವಿಜ್ಞಾನ ವಿಜ್ಞಾನ ಅಂತ ಕರೀತಾರೆ. ಹೊರಗಿನ ನಾರಾಯಣಾದಿ ರೂಪಗಳ ಜ್ಞಾನ, ಜ್ಞಾನ ಅಂತ ಕರೆಯುತ್ತಾರೆ. ಒಳಗಿರತಕ್ಕಂಥ ಬಿಂಬನ ಪರಿಚಯ ಏನು ಬರುತ್ತೆ ಅದನ್ನು ವಿಜ್ಞಾನ ಅಂತ. ಏತದೇವ ಹಿ ಆ ಶಬ್ದಗಳನ್ನು ಗಮನಿಸಬೇಕು. ಏತದೇವ ವಿಜ್ಞಾನವಿದೆ ಅಂತ ಹೇಳಿಲ್ಲ, ಏತದೇವ ಹಿ ವಿಜ್ಞಾನವಿದೆ ಕೀಯತೆ. ಆಗ ಮತ್ತೆ ಬಂತು ಬಿಂಬನ ಚಿಂತನೆ ಬೇಕು ಅಂದಾಗ ಮಿಕ್ಕ ರೂಪಗಳ ಚಿಂತನೆ ಆಚಾರ್ಯರು ತಂತ್ರಸಾರದಲ್ಲಿ ಎಲ್ಲರೂ ವಿಧಾನ ಮಾಡಿದ್ದಾರಲ್ಲ. ನರಸಿಂಹ ರೂಪದ ಉಪಾಸನೆ, ಎಲ್ಲ ಮಂತ್ರಗಳು ಉದ್ಧಾರ ಮಾಡಿದ್ದಾರೆ, ರಾಮಕೃಷ್ಣಾದಿ ಮಂತ್ರಗಳು ಉದ್ಧಾರ ಮಾಡಿದ್ದಾರೆ. ಅದರಲ್ಲೂ ಹೇಳ್ತಾರೆ ಕಲಿಯುಗದಲ್ಲಿ ವಿಶೇಷ ಫಲಪ್ರದವಾದಂತಹ ಮಂತ್ರಗಳು ಯಾವುದು ಅಂದರೆ ಕೃಷ್ಣ ವೇದವ್ಯಾಸ ಮಂತ್ರಗಳು ಅಂತ ಈ ಎರಡು ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಅಂಥ ಕಾಲಕ್ಕೆ ರೂಪ ಅಂತಾರೆ, ಬಿಂಬ ಅಲ್ಲದೆ ಬೇರೊಂದು ರೂಪಗಳ ಉಪಾಸನ ಯಾಕಿನ್ನ ಬೇಡವಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ರೂಪಾಂತರ ಜ್ಞಾನ ಉಪಾಸನಾದಿತ್ತು ಪ್ರತಿಬಂಧಕ ನಿವರ್ತಕತೆಯ ಏತ ಜ್ಞಾನ ಉಪಾಸನಾದಾವೇವ ಉಪಯುಕ್ತತೆ. ಬಿಂಬನ ಜ್ಞಾನ, ಬಿಂಬನ ಉಪಾಸನ, ಈ ಎರಡು ನಮಗೆ ಬರಬೇಕು. ಇದು ಬರಬೇಕಾದರೆ ಅದಕ್ಕೆ ಪ್ರತಿಬಂಧಕಗಳು ತುಂಬಾ, ಆ ಪ್ರತಿಬಂಧಕಗಳು ಹೋಗಲಿಕ್ಕೆ ಆ ರೂಪಾಂತರ ಉಪಾಸನ ಬೇಕು. ರೂಪಾಂತರ ಉಪಾಸನದಿಂದ ಅಂದರೆ ರೂಪಾಂತರ ಅಂದರೆ ರಾಮಕೃಷ್ಣಾದಿ ರೂಪಗಳ ಸ್ಮರಣೆ ಚಿಂತನೆ, ಇದರಿಂದ ಬಿಂಬನ ಜ್ಞಾನ ಬರಲಿಕ್ಕೆ ಪ್ರತಿಬಂಧಕ ಹೋಗುತ್ತೆ. ಬಿಂಬನ ಉಪಾಸನೆಗೆ ನೀತ ಗುರುಗಳು ಬರಲಿಕ್ಕೆ ಅಡ್ಡಿಯಾದ ಪ್ರತಿಬಂಧಕಗಳು ಹೋಗುತ್ತೆ. ಅವರು ಬಂದ ಮೇಲೆ ಉಪದೇಶಕ್ಕೆ ಅಡ್ಡಿಯಾದ ಪ್ರತಿಬಂಧಕ, ನಂತರ ಸಾಧನೆಗೆ ಬೇಕಾದ ಪ್ರತಿಬಂಧಕ ಏನಿದೆ ಅವೆಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ರೂಪಾಂತರ ಉಪಾಸನ ಇಲ್ಲ, ಸ್ಪಷ್ಟಪಡಿಸಿ ಬಿಡ್ತಾ ಇದ್ದಾರೆ ವಿಪ್ರತಿರ್ಥರು. ಹಾಗಾದರೆ ಇಲ್ಲಿ ಹೇಳುತ್ತಾರೆ ಈ ಅಂಶ ವಿಶೇಷ, ಈ ಒಂದು ಉತ್ತರ ಕೊಡುತ್ತಾರೆ. ಯಸ್ಮಿನ್ ಕಲ್ಪೆ ಏ ಜೀವಾಹ ಸೃಜ್ಯಾಹ, ಒಂದು ಶಬ್ದ ಉಪಯೋಗ ಮಾಡುತ್ತಾರೆ. ಯಾವ ಯಾವ ಕಲ್ಪದಲ್ಲಿ ಯಾವ ಯಾವ ಜೀವರಾಶಿಗಳು ಸೃಷ್ಟಿಗೆ ಬರಬೇಕು, ಅದರಿಂದ ಒಂದು ಚರ್ಚೆಗೆ ಅವರ ಅಭಿಪ್ರಾಯ ಉತ್ತರ ಕೊಟ್ಟರು. ಎಲ್ಲರನ್ನ ದೇವರು ಸೃಷ್ಟಿಗೆ ತರ್ತಾರೋ ಮುಷ್ಟಿಯನ್ನು ತರ್ತಾರೋ ಅಂತಕ್ಕೆ ಉತ್ತರ ಕೊಟ್ಟರು. ಎಸ್ಮಿನ್ ಕಲ್ಪೆ ಏ ಜೀವಾಹ ಸೃಜ್ಯಾಹ ಅಂತ ಇನ್ನೊಂದು ಮುಂದಿನ ಪ್ರಕರಣದಲ್ಲಿ ಹೇಳ್ತಾರೆ. ಭಗವಂತ ಸೃಷ್ಟಿ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಹೇಳುತ್ತಾನೆ. ಪ್ರಳಯ ಕಾಲ ಅಂದ್ರೆ ಲಯಕಾಲ 100 ವರ್ಷಗಳಾದರೆ 87.5 ವರ್ಷಗಳಾದ ಮೇಲೆ ಭಗವಂತ ಅಂಬರಣೀ ದೇವಿಯ ಸ್ತೋತ್ರಕ್ಕೆ ತಾನು ಯೋಗನಿದ್ರೆಯಿಂದ ಎದ್ದ ಮೇಲೆ ಮಾಡಿದ್ದೇನು ಅಂದರೆ ತನ್ನ ಉದರದಲ್ಲಿರುವ ಜೀವರಾಶಿಗಳನ್ನು ನೋಡಿದ. ಐಕ್ಷಕ ಅಂತ ದೇವ ನೋಡಿದ ನೋಡಿದ ಅಂತ ಈ ನೋಡಿದ ಅಂಬುದಕ್ಕೆ ಅರ್ಥವೇ ಆಗಲ್ಲ. ಯಾರು ನಮ್ಮನೆಯಲ್ಲಿ ಸ್ಟೋರ್ ರೂಮ್ ಅಲ್ಲಿ ಪದಾರ್ಥಗಳೆಲ್ಲ ಇಟ್ಟಿರ್ತೇವೆ, ಅದು ಎಷ್ಟಿದೆ ಎಂಬುದು ನಮಗೆ ನೆನಪಿರಲ್ಲ, ಮತ್ತೆ ಮತ್ತೆ ನೋಡ್ತಾ ಇರಬೇಕು. ನಾವು ಹೇಳ್ತಾ ಇರ್ತೀವಿ ಮನೆಯಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ, ಕೊಟ್ಟ ಕೂಡಲೇ ಹೇಳ್ತೀವಿ ಒಂದ್ಸಲ ನೋಡಿ ಹೇಳಿದ್ಯಾ ಇಲ್ಲದೆ ಹೇಳ್ತಾ ಇದ್ಯಾ, ಯಾಕೆ ಅಲ್ಲಿ ಕೂತಿರುತ್ತೆ ನೋಡದೆ ಹೇಳಿದ್ರೆ ಮತ್ತೆ ಆ ಲಿಸ್ಟ್ ಬರ್ತಾ ಇರುತ್ತೆ, ಹಳೆ ಪದಾರ್ಥ ಕೊಳತು ಹೋಗುತ್ತೆ ಹೊಸ ಪದಾರ್ಥ ಬರ್ತಾ ಇರುತ್ತೆ ನೋಡಿದ್ಯಾ. ಮತ್ತೆ ದೇವರ ಪರಿಸ್ಥಿತಿ ಹಾಗೇನ, ತನ್ನ ಹೊಟ್ಟೆ ದೊಡ್ಡ ಸ್ಟೋರ್ ರೂಮ್, ಅದರಲ್ಲಿ ಎಲ್ಲಾ ಜೀವರಾಶಿಗಳು ಇದ್ದಾರೆ. ಅವರ ಕಡೆ ನೋಡಿದ ಅಂದ್ರೆ ಯಾಕೆ ನೋಡಬೇಕು, ಅವರ ಪರಿಚಯ ಇಲ್ವಾ ದೇವರಿಗೆ, ಎಲ್ಲೆಲ್ಲಿ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲಿ ಎಲ್ಲಿರಬೇಕು. ಅಂಥ ಕಾಲಕ್ಕೆ ನೋಡಿದ ಅಂದ್ರೆ ಆ ನೋಟದ ಪರಿಚಯ ಮಾಡಿಕೊಡುತ್ತಾರೆ ವಿಷ್ಣು ತೀರ್ಥರು. ದೇವರ ನೋಟ ಏನು ಮಾಡಿತು ಅಂದರೆ ಹಿಂದಿನ ಕಲ್ಪಗಳಲ್ಲಿ ಯಾರು ಮೋಕ್ಷಕ್ಕೆ ಹೋಗಿರ್ತಾರಲ್ಲ ಅವರು ದೇವರ ಪ್ರಳಯ ಕಾಲದಲ್ಲಿ ದೇವರ ಹೊಟ್ಟೆಯಲ್ಲೇ ಮರಗಿರುತ್ತಾರೆ. ಅವರಿಗೇನಾಗುತ್ತೆ ಅಂದ್ರೆ ಧ್ಯಾನಂಗತಾ ಭವಂತಿ, ದೇವರ ನೋಟದಿಂದ ಕೂಡಲೇ ಆ ಹಿಂದೆ ಮೋಕ್ಷಕ್ಕೆ ಹೋದಂತಹ ಜೀವರಾಶಿಗಳು ಯಾರಿರ್ತಾರೆ ಅವರೆಲ್ಲ ಎದ್ದು ಕೂಡುತ್ತಾರಂತೆ, ಧ್ಯಾನ ಮಾಡ್ತಾ ಕೂತು ಬಿಡ್ತಾರೆ. ಇನ್ನ ಯಾರಾದರೆ ಆ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕೋ ಅವರಲ್ಲಿ ಚಲನವರಣ ಭಗವಂತ ತರಲಿಕ್ಕೆ ಅವರನ್ನು ಹೊರಗೆ ತರುತ್ತಾರೆ. ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ಯಾರು ಮುಂದಿನ ಕಲ್ಪಗಳಲ್ಲಿ ಸೃಷ್ಟಿಗೆ ಬರಬೇಕೋ ಅವರು ಹಾಗೆ ವಿಶೇಷವಾಗಿ ಸುಷುಪ್ತಿಯಲ್ಲೇ ಅವರನ್ನು ಮಲಗಿಸತ್ತೆ ದೇವರ ದೃಷ್ಟಿ. ಇಷ್ಟು ದೇವರ ನೋಟ, ಅದರ ಪರಿಚಯ, ಅದರಿಂದ ಆಗುವ ಪ್ರಭಾವ ಇಷ್ಟನ್ನು ಹೇಳಕ್ಕ ಹೀಗಿದೆ. ಇಲ್ಲಿ ಈ ಅಂಶ ವಿಶೇಷ, ಎಸ್ಮಿನ್ ಕಲ್ಪೆ ಏ ಜೀವಾ ಸೃಜ್ಯಾ ತತ್ತಲ್ಪ ಪರ್ಯಂತಂ ಅನಾಮಿತ ರಮಾ ಮಾತ್ರ ಪ್ರತೀಕತೆಯ ತಾನ್ ಜೀವಾನ್ ಅಧಿನಿಷ್ಠತೆ ಹೇಳುತ್ತಾರೆ. ಅನಾದಿಯಿಂದ ಜೀವರಾಶಿಗಳು ಇನ್ನು ಸೃಷ್ಟಿ ಬರಲಿಲ್ಲ ಅಂತ, ಯಾವ ಜೀವರಾಶಿಗಳು ಸೃಷ್ಟಿ ಬರಲಿಲ್ಲವೋ ಆ ಜೀವರಾಶಿಗಳು ದೇವರ ಉದರದಲ್ಲೇ ಇದ್ದಾರೆ ಅಂತ ಕಾಲಕ್ಕೆ ಅವರಲ್ಲಿ ದೇವರಿರುತ್ತಾರೆ. ಹೌದಾನೆ? ನಮ್ಮಲ್ಲಿ ದೇವರಿದ್ದಾರೆ. ಹೇಗೆ? ರಮಾದೇವಿಯೇ ಪ್ರತಿಮಾ, ರಮಾದೇವಿಯನ್ನೇ ಪ್ರತಿಮೆಯನ್ನಾಗಿ ಮಾಡಿ ಅಂದರೆ ನಾವು ನಮ್ಮೊಳಗೆ ರಮಾದೇವಿ, ಅಲ್ಲಿ ದೇವರು. ಡೈರೆಕ್ಟ್ ಆಗಿ ದೇವರ ಕಾಂಟ್ಯಾಕ್ಟ್ ಇಟ್ಕೊಳ್ಳಿಕ್ಕೆ ನಮಗೆ ತಾಕತ್ತಿಲ್ಲ. ಮಧ್ಯೆ ಮೀಡಿಯಾ ಲಕ್ಷ್ಮೀದೇವಿ ದೇವರು, ಇನ್ನೊಬ್ಬರು ಬೇಕಲ್ಲ, ವಾಯುದೇವರು ದೇವರು. ಅಲ್ಲಿ ಗೋಲಕ ಚಿಂತನೆ ಮಾಡಿದ್ರು, ಪ್ರತಿಮಾದಲ್ಲಿ ಚಿಂತನೆ ಮಾಡಿದ್ರು, ಶರೀರದಲ್ಲಿ ಚಿಂತನೆ ಮಾಡಿದ್ರು, ವಾಯುದೇವರು ಬೇಕೇ ಬೇಕು. ಆದರೆ ಇಲ್ಲಿ ಹೇಳುತ್ತಾರೆ ಅನಾದಿ ಕಾಲದಿಂದ ಸೃಷ್ಟಿಗೆ ಬಾರದೇ ಇರುವ ಜೀವರಾಶಿಗಳಿರ್ತಾರಲ್ಲ, ಇವರಲ್ಲಿ ವಾಯುದೇವರ ಪ್ರವೇಶ ಇದೆಯಾ ಇಲ್ವಾ? ವಾಯುದೇವರ ಪ್ರವೇಶ ಸೃಷ್ಟಿಗೆ ಇನ್ನ ಬಾರದೇ ಇರುವ ದೇವರ ಹೊಟ್ಟೆಯಲ್ಲೇ ಇರುವ ಜೀವರಾಶಿಗಳಲ್ಲಿ ವಾಯುದೇವರ ಪ್ರವೇಶ ಅವರ ಸ್ವರೂಪ ದೇಹದಲ್ಲಿ ಉಂಟ ಇಲ್ಲವಾ ಅಂದಕ್ಕೆ ಉತ್ತರ ಹೇಳ್ತಾರೆ, ರಮಾ ಮಾತ್ರ ಪ್ರತೀಕತೆಯ, ಮಾತ್ರ ಶಬ್ದ ಹಾಕ್ತಾರಲ್ಲಿ ಅಂದರೆ ಸೃಷ್ಟಿಗೆ ಬಂದಾಗ ಮಾತ್ರ ವಾಯುದೇವರ ಪ್ರವೇಶ ನಮ್ಮಲ್ಲಿ. ಅಷ್ಟೇ ಹೊರತು ಭಗವಂತನ ಉದರದಲ್ಲಿರುವಾಗ ಯಾವ ಜೀವನಾಶಿಗಳು ಇನ್ನ ಅಶುದ್ಧಾವಸ್ಥೆಯಲ್ಲಿರ್ತಾರೆ ಅವರಲ್ಲಿ ವಾಯುದೇವರ ಪ್ರವೇಶ ಇಲ್ಲ ಅನ್ನೋದನ್ನ ಚೆನ್ನಾಗಿ ಹೇಳುತ್ತಾರೆ. ರಮಾ ಮಾತ್ರ ಪ್ರತೀಕತೆಯ ತಾನ್ ಜೀವಾನ್ ಅಧಿನಿಷ್ಠತೆ, ಆ ಜೀವರಾಶಿಗಳೊಳಗೆ ರಮಾದೇವಿಯನ್ನಿಟ್ಟು ರಮಾದೇವಿಯ ಮೂಲಕ ತಾನು ಒಳಗೆ ನಿಂತು ಜೀವರಾಶಿಗಳ ಶ್ವಾಸ ಕಾರ್ಯವನ್ನ ಮಾಡಿಸ್ತಾ ಭಗವಂತ ಇರುತ್ತಾನೆ. ಅಲ್ಲ, ಇದೆಲ್ಲ ಅವಶ್ಯಕವಾಗಿ ತಿಳಿಬೇಕಾದ, ತಿಳಿಯಲೇಬೇಕಾದ ಸಬ್ಜೆಕ್ಟ್. ಯಾವಾಗ ತಿಳಿಯಬೇಕು? ಇಲ್ಲರಿ, ಇದು ಬಹಳ ಟಫ್ ಸಬ್ಜೆಕ್ಟು, ಮತ್ತು ತಿಳಿಯೋಣ. ಆ ಮತ್ತೆ ಯಾವಾಗ ಅಂತ, ವರ್ಷೇ 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 ಏನು ಹೊರಟೋಗ್ತಾ ಇದೆ, 60, 70, 80 ಬರ್ತಾ ಇದೆ, ಇನ್ನೂ ಮತ್ತು ಅಂದ್ರೆ ಯಾವಾಗ? ವೈಕುಂಠ ಮೊದಲನೇ ಅವನ ಅರಿಯಲ್ಲ ಅಲ್ವೋ. ಆದ್ದರಿಂದ ಇದು ಅತ್ಯಂತ ಅವಶ್ಯಕವಾಗಿ ನಮ್ಮ ಒಳಗೆ ನಡೆಯುವಂತಹ ವ್ಯಾಪಾರವನ್ನು ತಿಳಿಸುವ ವಿಚಾರ. ಸೃಷ್ಟಿಕಲ್ಪೇ, ಸೃಷ್ಟಿಕಲ್ಪ ಬಂದಾಗ ಆ ಜೀವರಾಶಿಗಳ ಒಳಗೆ ಭಗವಂತ ಏನು ಮಾಡಿದ್ದಾನೆ, ಆ ಜೀವರಾಶಿಗಳಿಗೆ ಸೃಷ್ಟಿ ಅಂದ್ರೆ ಏನು ಅಂತ ಪರಿಚಯ. ಅರಣ್ಯಕಾಚಾರ್ಯರ ಮಾತಿನ ಪ್ರಕಾರ ನೋಡಿದರೆ ನಾವು ಸೃಷ್ಟಿ ಅಂದ್ರೆ ಎಲ್ಲರನ್ನ ಶರೀರ ಕೊಟ್ಟು ಕರ್ಕೊಂಡು ಬರೋದು, ಸ್ಥಿತಿ ಅಂದ್ರೆ ಎಲ್ಲರಿಗೂ ಊಟ ಎಲ್ಲ ಚೆನ್ನಾಗಿ ಕಲ್ಪನೆ ಮಾಡೋದು, ಸಂಹಾರ ಅಂದ್ರೆ ಶರೀರಗಳು ತೆಗೆದು ಬಿಡೋದು. ಅವರಂತಾರೆ ಸೃಷ್ಟಿ ಅಂದ್ರೆ ಇದ್ದದ್ದೇ ಆದ ಲಿಂಗದೇಹದ ಅಂಟನ್ನು ಕೊಡೋದೇ ಸೃಷ್ಟಿ, ಲಿಂಗದೇಹದ ಅಂಟನ್ನು ಕೊಡೋದೇ ಸೃಷ್ಟಿ. ಲಿಂಗದೇಹವನ್ನು ಸಾಧನೆ ಮಾಡಿಸಿ ಬಡಕಲು ಮಾಡೋದೇ ಸ್ಥಿತಿ. ಆ ಬಡಕಲಾದ ಲಿಂಗದೇಹವನ್ನ ಒಡೆದು ತೆಗೆಯೋದೇ ಸಂಹಾರ. ಸೃಷ್ಟಿ ಸ್ಥಿತಿ ಸಂಹಾರ. ಭಗವಂತ ನಮ್ಮನ್ನ ಯಾಕೆ ಕರ್ಕೊಂಡು ಬಂದ? ನಮ್ಮ ಸುತ್ತಲೂ ಇರುವ ಕೊರೆ ಇದ್ಯಾವುದು? ಲಿಂಗದೇಹ. ಈ ಲಿಂಗದೇಹ ಎಲ್ಲಿಂದ ಬಂತು? ನಮಗೆ ಲಿಂಗದೇಹ ಎಲ್ಲಿಂದ ಬಂತು ಅಂದರೆ ಅನಾದಿಯಿಂದ ನಮ್ಮ ಸುತ್ತೇ ಇದೆ. ಹೇಗ್ರಿ ಇರುತ್ತೆ? ದೇವರು ಸೃಷ್ಟಿ ಮಾಡಿದ್ರ ಈ ಲಿಂಗದೇಹವನ್ನ? ಅಂದ್ರೆ ದೇವರು ಸೃಷ್ಟಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಈ ಲಿಂಗದೇಹ ದೇವರು ಸೃಷ್ಟಿ ಮಾಡದಿದ್ರೆ ಹೇಗೆ ಬಂತು? ಬಾಳೆಹಣ್ಣಿಗೆ ಸಿಪ್ಪೆಯಂತೆ ನ್ಯಾಚುರಲ್ ಆಗಿ ಬಂತು. ನಾವು ಏನಾದರೂ ಹೇಳ್ಕೋಬೇಕಾದ್ರೆ ನಿಮ್ ಓನ್ ಪ್ರಾಪರ್ಟಿ ಏನಿದೆ ಲಿಂಗದೇಹವೇ, ನಮ್ ಸುತ್ತು ಇರುವ ಲಿಂಗದೇಹವೇ ನಮಗೆ ಪ್ರಾಪರ್ಟಿ, ಹಾಳು ಮಾಡೋ ಪ್ರಾಪರ್ಟಿ ಇನ್ನೇನು ಇಲ್ಲ. ಹೌದಾನೆ? ಸತ್ಯವಾಗಿ ನೋಡಿ, ಅದು ನಮ್ಮನ್ನು ಹಾಡು ಮಾಡುವಷ್ಟು ಇನ್ಯಾವುದು ಆಗ್ತಾ ಇಲ್ಲ. ಇಲ್ಲಿ ವಿಚಾರಗಳು ತುಂಬಾ ಬರ್ತಾ ಇವೆ, ಶ್ರದ್ಧೆಯಿಂದ ಕೇಳಿ. ಚೂರು ಮನಸ್ಸನ್ನು ಆಚೆ ಹೋಗ್ತಾ ಇರುತ್ತೆ. ಯಾಕಂತೀರಾ? ಕಲಿಯುಗ ಅದರಲ್ಲಿ ಕಲಿಯುಗದಲ್ಲಿ ಇಷ್ಟೆಲ್ಲಾ ಜನ ಬಂದು ಪ್ರವಚನ ಕೇಳ್ತಾ ಇದ್ದಾರೆ ಅಂದ್ರೆ ಚಿಕ್ಕ ಸಂಶಯ ಬರುತ್ತಾ ಇಲ್ಲ. ಕಲಿ ಏನ್ ಮಾಡ್ತಾ ಇದ್ದಾನೆ ಅಲ್ವಾ, ಕಲಿಯುಗದಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿ ಹೇಗ್ ಬಿಡ್ತಾ ಇದ್ದಾನೆ ಅಂತ ಡೌಟ್ ಬರುತ್ತೆ. ಅವನು ಹೇಗ್ ಮಾಡ್ತಾನೆ ಅಂದ್ರೆ ಅವನೇ ಅಲಾರಾಮ್ ಇಟ್ಟು ಎಬ್ಬಿಸ್ತಾನೆ ನಮ್ಮನ್ನ, ಹೋಗು ಅಂತ ಹೇಳ್ತಾನೆ. ನಾವು ಸುಮ್ಮನೆ ಕೂತಿದ್ರೆ ಪಕ್ಕ ಮನೆಯವರು ಬಂದು ಹೇಳ್ತಾರೆ ಯಾಕ್ರಿ ಪ್ರವಚನಕ್ಕೆ ಹೋಗಿಲ್ವಾ ಅಂತ ಕೇಳಿಸ್ತಾನೆ. ಅವ್ರು ಕಾಟಕ್ಕಾದ್ರೂ ಬರುವಂತೆ ಮಾಡ್ತಾನೆ, ಒಟ್ಟಾರೆ ಪ್ರವಚನಕ್ಕೆ ಬರುವಂತೆ ಮಾಡ್ತಾನೆ. ಎಲ್ಲ ಕಲಿಯೇ ನಮ್ಮನ್ನು ಕರ್ಕೊಂಡು ಬಂದ ಅಂದ್ರೆ ಅವನು ಬಹಳ ಇಂಟೆಲಿಜೆಂಟ್ ಜಂಟೆಂಥರ ಇರ್ತಾನ. ನಾವು ಕಲಿಯೋದು ಕೂಡ ರೋಡ್ ಸೈಡ್ ಗುಂಡಾ ತರ ಇರ್ತಾನೆ, ಬಹಳ ಸಫಿಸ್ಟಿಕೇಟೆಡ್ ಪರ್ಸನ್ ಅವನು, ಬಹಳ ಚೆನ್ನಾಗಿರ್ತಾನೆ. ಏನ್ ಮಾಡ್ತಾನೆ, ಇಲ್ಲಿ ಕರ್ಕೊಂಡು ಬರ್ತಾನೆ. ನಾವು ಓ ಬಂದು ಅಂತ ಆನಂದದಲ್ಲಿ ಕೂತ ಕೂಡಲೇ ಏನು ಶ್ರೀ ಗುರು ನಮಃ ಅಂತ ಶುರು ಮಾಡಿದ ಕೂಡಲೇ ಕಲಿ ಪ್ರಭಾವ ಶುರು ಆಗುತ್ತೆ. ಏನು ಚೂರು ಜೊಂಕು ನಿದ್ದೆ ಬರಲ್ಲ, ಜೊಂಕು ಹೇಗಿರುತ್ತೆ ಪರೋಕ್ಷ ಆದ್ರೆ ಆನಂದ ಹೇಗಿರುತ್ತೋ ಗೊತ್ತಿಲ್ಲ, ಸಮಾಧಿಗೆ ಹೋದ್ರೆ ಗೊತ್ತಿಲ್ಲ, ಇಲ್ಲಿ ಅನುಭವ ಕೊಡ್ತಾ ಇರುತ್ತೆ. ಏನ ಪ್ರವಚನ ಶುರು ಆದ ಕೂಡಲೇ ಹಾಗೆ ಎಲ್ಲೋ ಹೋಗಿರ್ತಾರೆ, ಊಟಿಗೋ ಎಲ್ಲಿ ಹೋಗಿರುತ್ತೆ ಹಾಗೆ ಹೋಗಿರ್ತೀವಿ. ಇನ್ನ ಗಂಟೆ ಬಾರಿಸಿದ ಕೂಡಲೇ ಎಚ್ಚರ ಆಗುತ್ತೆ, ಕಲಿಗೂ ತೃಪ್ತಿ ಹಾಡು ಮಾಡಿದೆ ಅಂತ, ನಮಗೂ ತೃಪ್ತಿ ಪ್ರವಚನದಲ್ಲಿ ಕೂತೆ ಅಂತ, ಇಬ್ಬರಿಗೂ ತೃಪ್ತಿ ಕೊಡುವಂತಹ ಪ್ರವಚನ ಕಾರ್ಯಕ್ರಮ ಆಗ ಆಗಬಾರದು. ಬೇಕಾಗಬೇಕು ಕಲಿಗೆ ಹೊಟ್ಟೆಯಲ್ಲಿ ಸಂಕಟ ಆಗಬೇಕು. ಇವ್ರನ್ನ ಹಾಳು ಮಾಡಬೇಕು ಅಂತ ಕರ್ಕೊಂಡು ಬಂದ್ರೆ ಇವರು ಪ್ರವಚನ ಕೇಳಿಬಿಟ್ರಲ್ಲ ಅಂತ, ಅಂದ್ರೆ ಕೇಳಿ ಬಿಟ್ರಲ್ಲ ಅಂತ ಆಗ್ಬಾರ್ದು, ಹಿಡ್ಕೊಂಡ್ರಲ್ಲ ಅಂತ ಆಗ್ಬೇಕು. ಸರಿಯಪ್ಪ, ಮುಂದೆ ನೋಡಿದ್ರೆ ಹೇಳುತ್ತಾರೆ ಈ ಜೀವನ ಸುತ್ತು ಲಿಂಗ ದೇಹ ಇದೆಯಲ್ಲ, ಈ ಲಿಂಗ ದೇಹ ಅನಾದಿಯಿಂದ ನಮ್ಮ ಸುತ್ತೇ ಇದೆ. ಈ ಲಿಂಗ ದೇಹ ಮಾಡುವ ಕೆಲಸ ಏನು ಅಂತ ಹೇಳುತ್ತಾರೆ, ಜೀವನಿಗೆ ಒಳಗೇನೆ ಸುಖ ಇದೆ, ಜೀವನಿಗೆ ಒಳಗೇನೆ ಸುಖ ಇದೆ, ಜೀವನಿಗೆ ಒಳಗೇನೆ ಜ್ಞಾನ ಇದೆ. ಈ ಜ್ಞಾನ ಸುಖ ಜೀವನಿಗೆ ಅನುಭವಕ್ಕೆ ಬಾರದಂತೆ ಅಡ್ಡಿಯಾಗಿ ಕೂತಿದೆ, ಅನಾದಿಯಿಂದ ಒಂದು ಪೊರೆ. ಈ ಪೊರೆ ಏನಾಗಿದೆ, ನಮ್ಮದೇ ನಮಗೆ ಉಳ್ಳಿಕ್ಕೆ ಬಿಡ್ತಾ ಇಲ್ಲ. ತೆಂಗಿನಕಾಯಿ ಒಳಗೆ ಕೊಬ್ಬರಿ ಕೀಟಕ ಆಗಿದೆ, ಮೇಲೆಲ್ಲ ದಾನ ಕೊಟ್ಟಿರಲ್ಲ ಹಾಗೆ ಗಟ್ಟಿಯಾಗಿ ಕೂತಿದೆ. ಅದನ್ನ ಹೀಗೆ ಅಲುಗಾಡಿಸಿದ್ರೆ ಲಟ 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 ಅಂತ ಒಳಗೆ ಶಬ್ದ. ಆ ಕೊಬ್ಬರಿಗೆ ಗೆರೆಟೆಗೆ ಸಂಬಂಧ ಇದೆಯಾ ಇಲ್ವ ಅಂಟು ಇದೆ ಅಂತೀರಾ? ಒಂದು ಕಡೆ ಇದ್ರೆ ಮತ್ತೆ ಹೀಗೆ ತಿರುಗಿಸಿದ್ರೆ ಹೋಯಿತು, ಅಂದ್ರೆ ಇದೆ ಇಲ್ಲ. ಲಿಂಗ ದೇಹದ ಸಂಬಂಧ ಅನಾದಿಯಿಂದ ನಮಗೆ ಇದೆ ಇಲ್ಲ, ಅಂದರೆ ಅದರ ಪೂರ್ಣ ಪ್ರಭಾವ ನಮ್ಮ ಮೇಲೆ ಬೀಳತಾ ಇಲ್ಲ. ಅದಕ್ಕೆ ದೇವ ನೋಡಿದ, ಈ ಲಿಂಗ ದೇಹವನ್ನ ಹಾಳು ಮಾಡಬೇಕಾದರೆ ಇದನ್ನು ತೆಗೆದು ಆ ಪೊರೆಯನ್ನ ತೆಗೆದು ಜೀವನಿಗೆ ಒಳಗಿರುವ ಸುಖವನ್ನ ಅನುಭವಕ್ಕೆ ಕೊಡಬೇಕಾದರೆ ಇದರ ಅಂಟು ಕೊಟ್ಟು ಕಳೆಯಬೇಕು ಅಂದುಕೊಂಡ. ದೃಷ್ಟಾಂತ, ಬಟ್ಟೆ ಇದೆ, ಕಲೆ ಆಗಿದೆ ಬಟ್ಟೆಗೆ, ಕೇಳಿದ ಬಟ್ಟೆಗೆ ಕಲೆ ಆಗಿದೆ ಏನು ಮಾಡಿ, ಹಿರಿಯರು ಹೇಳಿದ್ರು ಒಗದರೆ ಹೋಗುತ್ತೆ, ಒಗದ ಬಂದ್ರು ಹೋಯ್ತಾ ಕಲೆ ಇಲ್ಲ ಬಟ್ಟೆ ಹರಿದೋಯ್ತು, ಏನ್ ಮಾಡಿದ್ಯಾ ಬಟ್ಟೆ ಹಾಗೆ ತೆಗೆದ ಒಗದ. ಅವರಂದ್ರು ನೀರಲ್ಲಿ ಮುಳುಗಿಸಿ, ಇಲ್ಲ ನೀವು ಹೇಳಿಲ್ಲ ನಾನು ಮಾಡಿ ಬಟ್ಟೆ ಒಗೀನಿ ಅಂದ್ರೆ ಒಯ್ದೇ ಬಿಟ್ಟೆ. ಆಗಲ್ಲಯ್ಯ, ನೀರಿನ ಅಂಟು ಕೊಡಬೇಕು, ನೀರಿನ ಅಂಟು ಕೊಟ್ಟರೆ ಅವಾಗ ನೋಡಿ, ನೀರಿನ ಅಂಟು ಕೊಡದೆ ಬಟ್ಟೆಯನ್ನ ಒಗೆದರೆ ಬಟ್ಟೆ ಪೀಸ್ ಪೀಸ್ ಆಗುತ್ತೆ, ಆ ಒಂದೊಂದು ತುಂಡಿಗೂ ತಲೆ ಹಾಗೆ ಕೂತಿರುತ್ತೆ. ಅದೇ ನೀರಿನ ಅಂಟು ಕೊಟ್ಟು ಬಟ್ಟೆ ಒಗೆದರೆ ತಲೆ ಮಾತ್ರ ಬೇರಾಗುತ್ತೆ, ಬಟ್ಟೆ ಶುದ್ಧವಾಗಿ ಉಳಿಯುತ್ತೆ. ಇದು ದೇವ ಮಾಡಿದ್ದು. ಏನು ಮಾಡಿದ, ನಮಗೆ ಕಲೆ ಆಗಿದೆ, ಲಿಂಗ ದೇಹದ ಕಲೆ ಅಂದ್ರೆ ಕೊಳಕು ಅಂಟಿದೆ, ಅದನ್ನೇನು ಮಾಡಿದ, ಆ ಒಳಗೆ ಜೀವನ ಸ್ವರೂಪ ದೇಹವೇ ಬಟ್ಟೆ, ಮೇಲಿರುವ ಲಿಂಗ ದೇಹವೇ ಕಲೆ, ಆ ಕಲೆಗೂ ಆ ಕೊಳೆಗೂ ನಮಗೂ ಅಂಟು ಕೊಟ್ಟ ನೀರು. ಯಾವ ನೀರಿನಿಂದ ಅಂದ್ರೆ ತನ್ನ ಇಚ್ಛಾ ಎಂಬ ನೀರಿನಿಂದ ಅಂಟು ಕೊಟ್ಟ. ಇಚ್ಛಾ ಎಂಬ ನೀರಿನಿಂದ ಅಂಟುಕೊಟ್ಟ, ಅರ್ಥ ಆಗಲಿಲ್ಲ. ಇದು ಶಬ್ದಗಳು ಬರುತ್ತಷ್ಟೇ, ಒಳಗೆ ಪ್ರಾಕ್ಟಿಕಲ್ ಆಗಿ ತಲೆಗೆ ತೋರಲ್ಲ. ಅವ್ರು ತಾನೇ ಆ ತೋರಿಸ್ತಾರೆ, ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ ಮತ್ತಿನ ಜನ್ಮದಲ್ಲಿ ಮರಿಬಾರ್ದು, ಹಾಕಿ ತೋರಿಸ್ತಾರೆ. ಈಗ ನಮ್ಮ ಸುತ್ತು ಲಿಂಗ ದೇಹ ಇದೆ, ಈ ಲಿಂಗ ದೇಹದ ಪ್ರಭಾವ ಜೀವನ ಮೇಲೆ ಕೂಡಿದೆ ಅಂತ ಹೇಳುತ್ತಾರೆ. ಜೀವನಿಗೆ ಲಿಂಗ ದೇಹದ ಪ್ರಭಾವ ಇದೆ, ದೇವ ಅಂಟುಕೊಟ್ಟ ಅಂತ ಅದನ್ನ ಚೆನ್ನಾಗಿ ಹೇಳ್ತಾರೆ. ಸೃಷ್ಟಿ ಕಲ್ಪೇತು, ಯಾಕೆ ಆ ಪಂಕ್ತಿಗಳು ಓದ್ತಾ ಇದ್ದೀರಾ ಅಂದ್ರೆ, ಅರಣ್ಯಕಾಚಾರ್ಯರ ಪಂಕ್ತಿ ಕೇಳಿದ್ರೆ ಚೂರು ಪುಣ್ಯಾನು ಬರುತ್ತಲ್ಲ, ಅವರ ಗ್ರಂಥ ಅಧ್ಯಯನ ಮಾಡುವ ಭಾಗ್ಯ ಅಂತೂ ಇಲ್ಲ. ಹೌದಲ್ವೋ, ಆ ಪಂಕ್ತಿಯನ್ನಾದರೂ ಕೇಳಿದ್ರೆ ಅದು ಅಧಿಕ ಮಾಸದಲ್ಲಿ ಕೇಳಿದ್ರೆ ಇನ್ನಷ್ಟು ಪುಣ್ಯಗಳು ಹೆಚ್ಚು ಉರುವಲ್ಲಿ ಬಿಡ್ತಾ ಇದೆ. ಸೃಷ್ಟಿ ಕಲ್ಪೇತು ದಶೇಂದ್ರಿಯ ಪಂಚಭೂತ ಮನೋರೂಪ ಷೋಡಶ ಕಲಾತ್ಮಕಂ ಅವ್ಯೂಢ ಗುಣತ್ರಯಾತ್ಮಕಂ ಪ್ರಕಾಶ ಕ್ರಿಯಾ ಆವರಣ ಲಕ್ಷಣ ಶಕ್ತಿಯುತಂ ಸೂಕ್ಷ್ಮತಮಂ ಲಿಂಗ ಶರೀರಂ ಕ್ಷೀರಂ ನೀರೇಣ ಇವ ಜೀವ ಚಿತ ಸಂಬಲಿತಂ. ಹೇಳ್ತಾ ಬರ್ತಾರೆ ಜೀವನ ಸ್ವರೂಪ ದೇಹ ಏನಿದೆಯಲ್ಲ, ಜೀವನ ಸ್ವರೂಪ ದೇಹ ಅಂದ್ರೆ ಜ್ಞಾನ ಆನಂದ ದೇಹ, ಜ್ಞಾನಾನಂದ ದೇಹನೇ ಜೀವ. ಜೀವನ ಜ್ಞಾನಕ್ಕೂ ಈ ಲಿಂಗ ದೇಹಕ್ಕೂ ಎರಡಕ್ಕೂ ಬೆರೆಸಿದ ಭಗವಂತ. ಹೇಗೆ ಬೆರೆಸಿದ? ಕ್ಷೀರಂ ನೀರೇಣ ಇವ, ಹಾಲು ನೀರು ಬೆರೆಸಿದಂತೆ ಜೀವನ ಸ್ವರೂಪ ದೇಹದ ಜ್ಞಾನವನ್ನ, ಅಲ್ಲಿರುವ ಜ್ಞಾನವನ್ನ ಮತ್ತು ಲಿಂಗ ದೇಹವನ್ನ ಬೆರೆಸಿದ. ಅಂದ್ರೆ ಒಂದು ಲೋಟದಲ್ಲಿ ನೀರು, ಒಂದು ಲೋಟದಲ್ಲಿ ಹಾಲು ತಗೊಂಡು ಎರಡೂ ಒಂದು ಪಾತ್ರೆಯಲ್ಲಿ ಸುರಿದು ಎರಡೂ ಮಿಕ್ಸ್ ಆಯಿತು. ಹಿಟ್ಟು ಮುದ್ದೆ ಮಾಡಿದಂತೆ ಜೀವನ ಸ್ವರೂಪ ದೇಹ ಲಿಂಗ ದೇಹ ಎರಡೂ ಬೆರೆಸಿ ಮುದ್ದೆ ಮಾಡಿದ. ಹಾಗರ್ಥ ತಗೊಂಡ್ರೆ ಎಲ್ಲಾ ಕಡೆ ಜ್ಞಾನಿಗಳು ಪ್ರಕಾಶ ಸಂಹಿತಾ ವಾಕ್ಯಗಳನ್ನ ಉದಾಹರಣೆ ಕೊಡುತ್ತಾ ಜೀವನಿಗೆ ದಾಸರಾಯರು ಹೇಳುತ್ತಾರೆ, ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದ ಪೊಂದೇ ಇರುವುದು. ಅಕ್ಕಿ ಧಾನ್ಯ ಒಳಗೆ ಅಕ್ಕಿ ಇದೆ, ಮೇಲೆ ಹೊಟ್ಟಿದೆ, ಹೊಟ್ಟು ಹಾಗೆಯೇ ಇರುತ್ತೆ. ಹಾಗೆ ಜೀವನ ಸ್ವರೂಪ ದೇಹದ ಸುತ್ತೂ ಲಿಂಗ ದೇಹ ಇದೆ ಅಂತ ಎಲ್ಲರೂ ಡಿಕ್ಲೇರ್ ಮಾಡಿ ಹೇಳಿಬಿಡ್ತಾರೆ. ಯುಕ್ತಿ ಮಲ್ಲಿಕಾದಲ್ಲೂ ಇದನ್ನೇ ಚೆನ್ನಾಗಿ ಹೇಳ್ತಾರೆ. ಜೀವನಿಗೆ ಕಣಚರಣಾದಿ ಅವಯವಗಳು ಉಂಟಾ ಇಲ್ವಾ ಅನ್ನುವುದಕ್ಕೆ ಈ ಲಿಂಗದೇಹದ ದೃಷ್ಟಾಂತವನ್ನೇ ವಾದಿರಾಜರು ತಗೊಳ್ತಾರೆ, ತುಂಬಾ ಹೇಳ್ತಾರೆ. ಆ ವಿಷಯ ಇದು ಬೇಡ, ತುಂಬಾ ದೊಡ್ಡದಾಗುತ್ತೆ. ಆದ್ದರಿಂದ ಜೀವನ ಸುತ್ತೂ ಇರುವ ಈ ಲಿಂಗ ದೇಹ ಅದರ ಕುರಿತು ಹೇಳುತ್ತಾ ಜೀವಚಿತ ಸಂಬಲಿತಂ ಅಂತ ಇಲ್ಲಿ ಹೇಳುತ್ತಾರೆ. ಅಂದ್ರೆ ಜೀವನ ಸುತ್ತು ಲಿಂಗ ದೇಹ ಕವಚದಂತೆ ಇದೆ ಅಂತ ಎಲ್ಲರೂ ಹೇಳಿದರೆ, ಇವರೇನೋ ಹೇಳುತ್ತಾರೆ ಜೀವನ ಜ್ಞಾನದಿಂದ ಲಿಂಗ ದೇಹ ಬೆರೆಸಿದ. ಹೇಗೆ ಬೆರೆಸಿದ? ಹಾಗು ನೀವು ಬೆರೆಸಿದಂತೆ ದೇವ ಬೆರೆಸಿಬಿಟ್ಟ. ಅವಾಗ ಸಂಶಯ ಬರುತ್ತೆ, ಎರಡು ಒಂದಕ್ಕೊಂದು ಒಳಗೆ ಮಿಕ್ಸ್ ಆಗಿದೆಯೋ ಒಂದರ ಮೇಲೊಂದಿದೆಯೋ ಅಂತ ಪ್ರಶ್ನೆ ಅಲ್ಲಿ ಕೊಡುತ್ತೆ. ಅದಕ್ಕೆ ಅವರ ಮಾತು ಚೂರು ಅರ್ಥ ಮಾಡಿಕೊಳ್ಳಿ ಅಂದ್ರೆ, ಜೀವನ ಸುತ್ತೇ ಲಿಂಗ ಶರೀರ ಇದೆ ಅದರಲ್ಲಿ ಸಂಶಯವೇ ಇಲ್ಲ, ಆದರೆ ಹಾಲು ನೀರು ಬೆರೆಸಿದಂತೆ ದೇವ ಬೆರೆಸಿದ. ಅರ್ಥ ಹೇಗೆ? ತಲೆಗೆ ಅರ್ಥ ಹೋಗ್ಬೇಕಲ್ಲ. ಇವಾಗ ಯಾವ ಲೈಟ್ ಇದೆ? ಟ್ಯೂಬ್ ಲೈಟ್ ನೋಡೋಣ. ನಾವು ಟ್ಯೂಬ್ ಲೈಟ್ ಸದ್ಯ ಆಗ್ತಿದೆ, ಎಲ್ಲಿದೆ ಅಂತ ನೋಡೋಣ. ಟ್ಯೂಬ್ ಲೈಟ್ ಇದೆಯಪ್ಪ, ಟ್ಯೂಬ್ ಲೈಟ್ ಇಂದ ಒಳ್ಳೆ ಬೆಳಕು ಬರ್ತಾ ಇದೆ. ಎಂಥ ಬೆಳಕು ಬರುತ್ತೆ? ಬಿಳಿ. ಹೌದಾ? ಸರಿ. ನಾನೇನ್ ಮಾಡಿದೆ, ಟ್ರಾನ್ಸ್ಪರೆಂಟ್ ಎಲ್ಲೋ ಪೇಪರ್ ಅದರ ಸುತ್ತು ಹಾಕಿದೆ. ಟ್ರಾನ್ಸ್ಪರೆಂಟ್ ಎಲ್ಲೋ ಪೇಪರ್ ಅದರ ಸುತ್ತು ಹಾಕಿದೆ, ಹಾಕಿ ಸ್ವಿಚ್ ಆನ್ ಮಾಡಿದೆ. ಮಾಡಿದ್ರೆ ಈಗ ಆ ಟ್ಯೂಬ್ ಲೈಟ್ ಪೇಪರ್ ಒಂದಕ್ಕೊಂದು ಬೆರೆತು ಹೋಗಿದೆಯಾ? ಇಲ್ಲ, ಸಪರೇಟ್ ಆಗಿದೆ. ಟ್ಯೂಬ್ ಲೈಟ್ ಹಾಗೆ ಇದೆ, ಅದರ ಸುತ್ತು ಎಲ್ಲೋ ಪೇಪರ್ ಇದೆ. ಆದರೆ ಈ ಟ್ಯೂಬ್ ಲೈಟಿನ ಕಾಂತಿ ಹೊರಗೆ ಬರ್ತಾ ಬರ್ತಾ ಯಾವುದರೊಳಗಿಂದ ಬರುತ್ತೆ? ಆ ಪೇಪರ್ ಒಳಗಿಂದ ಬರುತ್ತೆ. ಪೇಪರ್ ಹೊರಗೆ ಬರುವಂತಹ ಕಾಂತಿ ಬಿಳಿಯಾಗೇ ಇರುತ್ತೆ. ಪೇಪರ್ ಒಳಗಿಂದ ಹೊರಗೆ ಬಂದ ಕೂಡಲೇ ಆ ಕಾಂತಿ ಹೇಗಿರುತ್ತೆ? ಎಲ್ಲೋ ಕಲರ್ ಬಂದಿರುತ್ತೆ. ನಿಮಿಷ ಯಾವ ಕಲರ್ ಬೇಕಾದ್ರೆ ಹಾಕಿ, ನಾನು ಎಲ್ಲೋ ಅಂತ ಹೇಳಿದೆ ಅಷ್ಟೇ.
ಎಲ್ಲೋ ಕಲರಲ್ಲಿ ಬರುತ್ತೆ. ಈ ಕಾಂತಿ ಹೊರಗೆ ಬಂತಲ್ಲ, ಹಳದಿ ಬಣ್ಣದ ಕಾಂತಿ ನಿಮ್ ಮುಂದೆ ಬರ್ತಾ ಇದೆ. ಅವಾಗ ನಾ ಹೇಳಿದೆ, ಈ ಕಾಂತಿಯಲ್ಲಿ ಹಳದಿ ಬಣ್ಣ ಬೆರೆತಿದೆ. ಹೌದಲ್ವೋ? ಯಾಕೆ? ಹಳದಿ ಬಣ್ಣ ಸಹಜವಾಗಿ ಟ್ಯೂಬ್ಲೈಟ್ ಬರ್ತಾ ಇಲ್ಲ, ಬಿಳಿ ಬಣ್ಣ ಇದೆ. ಈ ಪೇಪರ್ನಿಂದ ಬಂದದ್ದಕ್ಕೆ ಈ ಕಾಂತಿಗೆ ಹಳದಿ ಬಣ್ಣ ಮಿಶ್ರ ಆಗಿದೆ. ಅರ್ಥ ಆಗ್ತಾ ಇದೆಯಾ? ತಲೆ ಇಲ್ಲೇ ಇದ್ರೆ ಅರ್ಥ ಆಗುತ್ತೆ, ಇಲ್ಲದ್ರೆ ಎಷ್ಟು ಸುಮ್ಮನೆ ಬಾಯಿ ಹಾಕೊಂಡು ಸುಮ್ಮನೆ ಒಂದು ಗಂಟೊತ್ತು ಕಿರಿಚ್ಕೊಂಡು ಹೋಗ್ಬೇಕಷ್ಟೇ. ಸ್ವಲ್ಪ ಅರ್ಥ ಆದ್ರೆ ಒಳಗಿದ್ದ ಸಂತೋಷ ಪಡ್ತಾರೆ. ಅವ್ರಿಗೆ ಗೊತ್ತು, ಅವ್ರಿಗೆ ಈ ಸಬ್ಜೆಕ್ಟ್ ಎಲ್ಲ ಗೊತ್ತು, ಅವ್ರ ಮುಂದೆ ಹೇಳಬೇಕಾಗಿಲ್ಲ. ಎನಿಯ ಇಟ್ಟದ್ಯಾಕೆ ಈ ಪ್ರವಚನ? ಇದು ನಿಮ್ಮ ತಲೆಯಲ್ಲಿ ಚೂರ ಆದರೂ ಹೋಗಿ ಅದರಿಂದ ಚೂರ ಆದರೂ ಸಂತೋಷ ಬಂದ್ರೆ ಪ್ರವಚನ ಸಾರ್ಥಕ. ಇಲ್ಲದಿದ್ರೆ ಕೂತಿಯಾಗೆ ಹಾಗೆ ಟಿವಿ ಮುಂದಾದ್ರೂ ಕೊಡುವುದಾಗಿತ್ತಲ್ಲ. ಇಲ್ಲಿ ಬಂದು ಕೂತು ತಲೆ ಆಚೆ ಈಚೆ ಮಾಡಬೇಡಿ, ಇಲ್ಲೇ ನೋಡಿ. ಅದಕ್ಕೆ ಹೇಳುತ್ತಾರೆ ಹೇಗೆ ಕೇಳಬೇಕು, ತನ್ಯಷ್ಟ ಹೃದಯ ಕ್ಷಣ. ಪ್ರಹ್ಲಾದರಾಗರ ಮುಂದೆ ದೈತ್ಯವಾದ ಕಲ್ಲ ಕೂತರಂತೆ ಪ್ರವಚನಕ್ಕೆ. ಹೇಗೆ ಕೂತರು? ಅವ್ರು ಹೇಳಿದ್ದು ಅಂದ್ರೆ ಕಣ್ಣು ಅವರಲ್ಲೇ ಇಟ್ಟರಂತೆ, ಮನಸ್ಸು ಅವರಲ್ಲೇ ಇತ್ತು, ಎಲ್ಲೂ ಹೋಗ್ಲಿಲ್ಲ. ಆ ತರ ಮಾಡ್ತಾ ಬಂದ್ರು. ಇಲ್ಲಿ ನೀವು ಹಾಗೆ ಕೇಳಿ, ಇಲ್ಲಿ ನೋಡಿ, ಆ ಬೆಳಕು ಪೇಪರಿಂದ ಹೊರಗೆ ಬರುವಾಗ ಇಷ್ಟು ಅರ್ಥ ಆಯ್ತಾ? ಆ ಬೆಳಕಿಗೆ ಹಳದಿ ಬಣ್ಣ ಅಂಟಿದೆ, ಚೆನ್ನಾಗಿ ಅಂಟಿದೆ. ಈ ಬೆಳಕು ಸಹಜವಾಗಿ ಟ್ಯೂಬ್ಲೈಟ್, ಇದು ಬಿಳಿಯೇ. ಅದು ಪೇಪರಿಂದ ಹೊರಬಂದದ್ದಕ್ಕೆ ಅದಕ್ಕೆ ಎಲ್ಲೋ ಕಲರ್ ಅಂಟಿದೆ ಅಂತ ಚೆನ್ನಾಗಿ ಕೊಟ್ಟಾರೆ. ಈಗ ನೀವು ಹೇಳಿದೆ ಈ ಕಾಂತಿಯಿಂದ ಆ ಹಳದಿ ಬಣ್ಣ ಸಪರೇಟ್ ಮಾಡಿ ಎಂದೆ. ಅದತ್ತ ಆಗಲ್ಲ ಅಲ್ವಾ? ಆಗಲ್ಲ ಅಂದಾಗ ನಾನು ಕೇಳಿದೆ, ಈ ಹಳದಿ ಬಣ್ಣ ಈ ಬೆಳಕಿಗೆ ಹೇಗೆ ಬೆರೆತಿದೆ, ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ. ನೋಡಿ, ಈ ಎಲ್ಲೋ ಬಣ್ಣದ ಕಲರ್ ಪೇಪರ್ ಇದೆ, ಅದರೊಳಗಿದ್ದ ಕಾಂತಿ ಹೊರಗೆ ಬಂದಿದೆ, ಕಾಂತಿಗೆ ಎಲ್ಲೋ ಬಣ್ಣ ಅಂದ್ರೆ ಹಳದಿ ಬಣ್ಣ ಬೆರೆತಿದೆ. ಆ ಬೆರೆತದ್ದಕ್ಕೆ ಎಕ್ಸಾಂಪಲ್ ಏನಾದರೂ ಕೊಡ್ತೀರಾ ಅಂದ್ರೆ, ಹಾಲು ನೀರು ಬೆರೆತಂತೆ ಬೆರೆತಿದೆ ಈ ತಿಳಿಯಾದ ಕಾಂತಿ. ಆ ಕಾಂತಿಗೆ ಆ ಬಣ್ಣದ ಪೇಪರಿನ ಬಣ್ಣ ಕಾಂತಿಗೆ ಅಂಟಿ ಬರ್ತಾ ಇದೆ. ಪೇಪರ್ ಪಾಡಿಗೆ ಪೇಪರ್ ಇದೆ, ಟ್ಯೂಬ್ಲೈಟ್ ಪಾಡಿಗೆ ಟ್ಯೂಬ್ಲೈಟ್ ಇದೆ. ಕನೆಕ್ಷನ್ ಎಲ್ಲಿ ಬಂತು ಅಂದ್ರೆ, ಈ ಟ್ಯೂಬ್ಲೈಟ್ ಒಳಗಿಂದ ಬರುವ ಕಾಂತಿಗೆ ಈ ಪೇಪರಿನ ಬಣ್ಣ ಅಂಟಿದೆ. ಹೇಗೆ ಅಂಟಿದೆ ಅಂದ್ರೆ ಇನ್ಸಫರಬಲ್. ಹೌದಲ್ವೋ? ಇನ್ಸಫರಬಲ್ ಅಂದ್ರೆ ನಾರ್ಮಲ್ ದೃಷ್ಟಾಂತ ಯಾರು ಕೊಡ್ತೀವಿ? ಹಾಲು ನೀರು ಬೆರೆದಂತೆ ಬೆರೆತಿದೆ, ಅದು ನಮ್ಮ ಅರಣ್ಯ ಕಾಂಚ ಅಂದ್ರೆ ಅರ್ಥ ಏನು? ಜೀವ ಇದ್ದಾನೆ. ಈಗ ನೋಡಿ, ಹೊರಗೆ ಏನೋ ನೋಡ್ತೀವಿ, ನೋಡಿದರೆ ಟಿವಿ ನೋಡಿ, ಟಿವಿ ನೋಡಿದರೆ ಅದರ ತಿಳುವಳಿಕೆ ಬಂತು. ಆ ತಿಳುವಳಿಕೆ ಬರೋದು ಅಂದ್ರೆ ಹೇಗೆ ಬರುತ್ತೆ ಅಂದ್ರೆ, ಆ ತಿಳುವಳಿಕೆ ಆ ಕಣ್ಣಿಂದ ಆ ಪದಾರ್ಥಕ್ಕೆ ಸಂಪರ್ಕ ಆಗಿ ತಿಳುವಳಿಕೆ ನಮ್ಮ ಒಳಗೆ ಈ ಜಡವಾದ ಮನಸ್ಸಿಗೆ ಹೋಗಿ ಅದರ ಮೂಲಕ ಸೂಕ್ಷ್ಮ ಮನಸ್ಸಿಗೆ ಸಾಕ್ಷಿಗೆ ಹೋದರೆ ಜೀವನಿಗೆ ಗೊತ್ತಾಗುತ್ತೆ. ಅಂದರೆ ಜೀವನ ತಿಳುವಳಿಕೆ ಹೊರಗೂ ಒಳಗೂ ಬರ್ತಾ ಇರುತ್ತೆ. ಜೀವನ ತಿಳುವಳಿಕೆ ಕಾಂತಿ ತಿಳುವಳಿಕೆ ಅಥವಾ ಪ್ರಕಾಶ ಅಂತ ಕರೀತಾರೆ. ಆ ಪ್ರಕಾಶ ಹೊರಗೂ ಬರುತ್ತೆ ಒಳಗೂ ಬರುತ್ತೆ, ಹೊರಗೂ ಬರುತ್ತೆ ಒಳಗೂ ಬರುತ್ತೆ. ಇದು ಬರೋ ಕಾಲಕ್ಕೆ ಮಧ್ಯೆ ಪೇಪರ್ ಇದೆ. ಯಾವುದು? ಲಿಂಗದೇಹ ಎಂಬ ಪೇಪರ್ ಇದೆ. ಈ ಲಿಂಗದೇಹಕ್ಕೆ ಬಣ್ಣ ಇದೆ. ಯಾವ ಬಣ್ಣ? ಮೂರು ಬಣ್ಣ ಇದೆ, ಬಿಳಿ ಕೆಂಪು ಕಪ್ಪು, ಸತ್ವ ರಜಸ್ತಮೋ ಗುಣಗಳು. ಮೂರು ಗುಣಗಳ ಬಣ್ಣ ಕೂತಿದೆ ಲಿಂಗದೇಹಕ್ಕೆ. ಇವಾಗ ಏನಾಗ್ತಾ ಇದೆ? ಜೀವನ ಶುದ್ಧವಾದ ಜ್ಞಾನ ಆ ಲಿಂಗದೇಹದ ಮೂಲಕ ಬರುವಾಗ ಜೀವನ ಜ್ಞಾನಕ್ಕೆ ಲಿಂಗದೇಹದ ಬಣ್ಣ ಅಂಟತಾ ಇದೆ. ಆ ಬಣ್ಣ ಏನು ಅಂತೀರಾ? ಇಷ್ಟೇ. ಆ ಲಿಂಗದೇಹ ಇಲ್ಲ, ಎಲ್ಲೋ ಪೇಪರ್ ಇಲ್ಲ, ಬರೇ ಟ್ಯೂಬ್ಲೈಟ್ ಹಾಕಿದ್ರೆ ಬೆಳೆಯುತ್ತಾನೆ. ಹೌದು ತಾನೇ? ಹಾಗೆ ನಮ್ಮ ಸುತ್ತು ಲಿಂಗದೇಹ ಇಲ್ಲ, ನಮಗೆ ತಿಳುವಳಿಕೆ ಬರ್ತಾ ಇದೆ. ಇಲ್ಲಿ ಕೂಡಿಸಿದ್ರೆ ಟಿವಿ ತಂದ್ರು, ಯಾರೋ ಎದುರಿಗಿಟ್ರು, ಚೆನ್ನಾಗಿದೆ ಅಂದ್ರು, ನಾವೊಂದು ನನ್ಗೆ ಬೇಡ ಅಂದ್ರು. ಯಾಕೆ? ಜೀವನಿಗೆ ಸಹಜವಾದ ಜ್ಞಾನ ಪ್ರಕಾರ ಅವನಿಗೆ ಯಾವುದು ಬೇಡ, ಯಾವುದು ಬೇಡ.
ಆದರೆ ಈ ಲಿಂಗದೇಹದ ಒಳಗಿಂದ ಕಾಂತಿ ಅವನ ತಿಳುವಳಿಕೆ ಟ್ರಾನ್ಸ್ಫರ್ ಆಯಿತಾ? ಅವಾಗ ಟಿವಿ ಯಾವ ತಂದ್ರು
ಹೇಳಬೇಕು
ಅಂದ್ರೆ ಬೇಡದ್ದೆಲ್ಲ ಬೇಕು ಎಂಬ ಬಂಧನ ಎಲ್ಲಿಂದ ಬರ್ತಾ ಇದೆ? ಈ ಬಣ್ಣ ನಮ್ಮ ತಿಳುವಳಿಕೆಗೆ ಲಿಂಗದೇಹದಿಂದ ಬರುತ್ತಾ ಇದೆ. ಇದು ಅವರು ಕೊಟ್ಟಂತಹ ಅಪರೂಪದ ದೃಷ್ಟಾಂತ.
ಸ್ವಾಮಿ ಏನು ಮಾಡಿದ? ಈ ಲಿಂಗದೇಹದ ಅಂಟನ್ನು ಕೊಟ್ಟ. ಅಂಟನ್ನು ಕೊಟ್ಟ ಅಂದ್ರೆ ಹೇಗೆ ಕೊಟ್ಟ ಅಂದ್ರೆ ನೀರು ಬಟ್ಟೆ ದೃಷ್ಟಾಂತ ಹೇಳಿದೆ.
ಇನ್ನೊಂದು ದೃಷ್ಟಾಂತ ಕೊಟ್ಟ ಚೆನ್ನಾಗಿರುತ್ತೆ. ಏನದು ಅಂದ್ರೆ ಕುಂಬಾರ ಇದ್ದಾನೆ, ಗಡಿಗೆ ಮಾಡ್ತಾ ಇದ್ದಾನೆ. ಗಡಿಗೆ ಮಾಡಲಿಕ್ಕೆ ಏನೇನು ಬೇಕು? ಮಣ್ಣು ಬೇಕು, ಕುಂಬಾರ ಬೇಕು, ಚಕ್ರ ಬೇಕು, ದಂಡ ಕೋಲು ಬೇಕು. ಕಾಲ ಅದೃಷ್ಟ ಕಾಣಿಸಲ್ಲ ಬೇಕಂತ ಹೇಳ್ತಾರೆ ಅವ್ರು, ನಮ್ಗೆ ಕಾಣಿಸಲ್ಲ. ಕಾಣಿಸೋದು ಯಾವುದು? ಚಕ್ರ, ಮಣ್ಣು, ಕುಂಬಾರ ಎಲ್ಲ ಬೇಕು. ಇಲ್ಲಿ ಮಣ್ಣೇ ಮಡಕೆ ಆಗುತ್ತೆ, ಮಣ್ಣೇ ಮಡಕೆ ಆಗುತ್ತೆ, ಚಕ್ರ ಮಡಕೆ ಆಗಲ್ಲ, ಕೋಲು ಮಡಕೆ ಆಗಲ್ಲ, ಕುಂಬಾರ ಮಡಕೆ ಆಗಲ್ಲ. ಆದ್ದರಿಂದ ಮಣ್ಣನ್ನ, ಮಡಕೆಗೆ ಕಾರಣವಾದ ಮಣ್ಣನ್ನ ಉಪಾದಾನ ಕಾರಣ ಅಂದ್ರು. ಈ ಮಿಕ್ಕದ್ದೆಲ್ಲ ಇದೇ ಮಡಕೆ ಆಗಲ್ಲ, ಇದನ್ನ ನಿಮಿತ್ತ ಕಾರಣ ಅಂದ್ರು. ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಇದ್ರೆ ಮಡಕೆ ಆಗುತ್ತಾ? ನೀರು ಬೇಕು, ನೀರೇ ಇಲ್ಲದಿದ್ರೆ ಮೊಳಕತ್ತೆ ಆಗುತ್ತೆ. ಹಾ, ಈಗೇನಾಯ್ತು? ಮಣ್ಣು ನೀರು ಚೆನ್ನಾಗಿ ಬೆರೆತಾಗ ಆ ಜಿಗಿಯಿಂದ ಚೆನ್ನಾಗಿ ಗಡಿಗೆ ಮಾಡಿದ್ರೆ ಗಡಿಗೆ ತಯಾರಾಯಿತು. ಇವಾಗ ನಾವೇನಂದ್ರು, ಈಗ ಮಣ್ಣು ನೀರೇ ಗಡಿಗೆ ಆದದ್ದು, ಬರೇ ಮಣ್ಣು ಮಾತ್ರ ಅಲ್ಲ, ಹೌದಲ್ವೋ? ಮಣ್ಣು ನೀರು ಎರಡು ಸೇರಿ ಗಡಿಗೆ ಆದದ್ದು. ಆದರೆ ಈ ನೀರಿನ ಸ್ಥಿತಿ ನೋಡಿ ಎಂಥದ್ದು ಅಂದ್ರೆ, ಈ ಮಣ್ಣಿಗೆ ಜಿಗಿ ಕೊಟ್ಟು ಗಡಿಗೆ ಆಗುವಂತೆ ಮಾಡಿ ಮಣ್ಣಿ ಗಡಿಗೆ ಒಳಗೆ ನೀರಿರುತ್ತೆ. ಆದ ಮೇಲೆ ಅದನ್ನು ಕಾಸಿದಾಗ ಗಡಿಗೆಯನ್ನು ಕಾಸ್ತಾರಲ್ಲ, ನೀರೆಲ್ಲ ಹೊರಟು ಹೋಗುತ್ತೆ. ಆದರೆ ಗಡಿಗೆ ಆದದ್ದು ಯಾವುದು? ಮಣ್ಣೆ. ನೀರ್ ಹೇಗಿದೆ? ಕುಂಬಾರನಂತೆ ಹೊರಗಿದ್ದು ಗಡಿಗೆ ತಯಾರು ಮಾಡಲಿಲ್ಲ, ಒಳಗೇ ಇದ್ದುಕೊಂಡು ಗಡಿಗೆ ಆಗ್ಲಿಕ್ಕೆ ಆಗಿದೆ, ತಾನು ಗಡಿಗೆ ಆಗಿ ಕೂರ್ತಿಲ್ಲ, ಹೋಗೇ ಬಿಟ್ಟಿದೆ ಅಲ್ವಾ? ಈ ನೀರಿನಂತೆ ದೇವರ ಇಚ್ಛಾ, ನೀರಿನಂತೆ ದೇವರ ಇಚ್ಛಾ. ಒಂದು ಆ ಲಿಂಗ ದೇಹಕ್ಕೂ ಹೇಗೆ, ಆ ಗಡಿ ಮಣ್ಣಿಗೆ, ಬರೇ ಮಣ್ಣು ಗಡಿಗೆ ಆಗಲ್ಲ, ಕುಡಿ 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 ಉದುರುತ್ತೆ. ಹಾಗಾದ್ರೆ ಮಣ್ಣಿನ ಕಣ ಕಣಕ್ಕೂ ಅಂಟು ಕೊಟ್ಟದ್ದು ಯಾವುದು? ನೀರೇ, ಹೌದಾ? ಈ ಲಿಂಗ ದೇಹದ ಕಣ ಕಣಕ್ಕೂ ಜೀವನ ಸ್ವರೂಪಕ್ಕೂ ಅಂಟು ಕೊಟ್ಟದ್ದು ಯಾವುದು ಅಂದ್ರೆ ದೇವನ ಇಚ್ಛಾ. ದೇವನ ಇಚ್ಛಾ ಅಂದ್ರೆ ಹೇಗಿರುತ್ತೀರಿ ಅಂತ ಕೇಳಿದ್ರೆ ಅದಕ್ಕೂ ಹೇಳುತ್ತಾರೆ, ದೇವರ ಇಚ್ಛಾ ಅಂದ್ರು ದೇವರು ಅಂದ್ರೆ ಬೇರೆ ಅಲ್ಲ. ದೇವರ ಇಚ್ಛಾ ಅಂದ್ರು ದೇವರು ಅಂದ್ರು ಬೇರೆ ಅಲ್ಲ ಅಂದ್ರೆ ದೇವರೇ ಅಲ್ಲಿ ತೋರುತ್ತಾನೆ. ಎಲ್ಲಿರ್ತಾನೆ? ಲಿಂಗದೇಹದಲ್ಲಿ, ಲಿಂಗದೇಹದ ಆಕಾರದಲ್ಲಿ ದೇವರಿರ್ತಾನೆ, ಸ್ವರೂಪ ದೇಹದಲ್ಲೂ ದೇವರಿರ್ತಾನೆ. ಎದರ ಎರಡರ ಮಧ್ಯೆ ಕನೆಕ್ಷನ್ ಎಲ್ಲಿ? ದೇವರ ಮಧ್ಯೆಯೇ ಬರುತ್ತೆ, ಎರಡಕ್ಕೂ ಕನೆಕ್ಷನ್ ತರ್ತಾನೆ. ಇಷ್ಟು ತಂದು ಲಿಂಗದೇಹದ ಅಂಟನ್ನ ಜೀವನಿಗೆ ಕೊಟ್ಟ ಅಂದ್ರು. ಇಷ್ಟೊತ್ತು ಹೇಳಿದ್ದು ಲಿಂಗದೇಹ ಒಂದಿದೆ, ಅದರಂತೂ ದೇವರು ಕೊಟ್ಟ ಅಂತ. ಮುಕ್ಕಾಲು ಗಂಟೆ ಆಯ್ತ, ಹಾಗೆ ಹೋಗ್ಬಿಡ್ತು. ಇದೇನ್ ಪ್ರವಚನ ನೀವು? ಹೌದು, ಚೂರು ಚೂರೇ ಅರ್ಥ ಆಗುತ್ತೆ. ನಾನು ಮುಂದಕ್ಕೆ ಹೇಳ್ಕೊಂಡು ಹೋದ್ರೆ ಏನು ಅರ್ಥ ಆಗಲ್ಲ. ಈಗ ಸ್ವಲ್ಪ ಅರ್ಥ ಆಯ್ತಾ? ಇದು ನಮ್ಮ ಅಪರೋಕ್ಷ ಜ್ಞಾನ ಪರ್ಯಂತ ನಿಲ್ಲುವ ಜ್ಞಾನ, ಅಪರೂಪದ ಜ್ಞಾನ. ತಲೆಯಲ್ಲಿ ಏರಿತ ಒಳಗಿದ್ದವರು ನಿಮಗೆ ಪಾಸ್ ಮಾರ್ಕ್ ಅಲ್ಲ, ಫುಲ್ ಮಾರ್ಕ್ಸ್ ಹಾಕ್ಬಿಡ್ತಾರೆ ಅದಕ್ಕೆ ಮಾಸಕ್ಕೆ. ಅಂಥ ಒಳ್ಳೆ ತಿಳುವಳಿಕೆ ಇದೆ. ಇನ್ನ ಆ ಲಿಂಗ ಶರೀರದ ಲಕ್ಷಣಗಳನ್ನು ಪರಿಚಯ ಮಾಡ್ತಾ ಬರ್ತಾರೆ. ನನ್ಗೆ ಯಾಕ್ರಿ ಲಿಂಗ ಶರೀರದ ಪರಿಚಯ? ಲಿಂಗ ಶರೀರದ ಪರಿಚಯ ಕಟ್ಟಿಕೊಂಡು ನಾನೇನ್ ಮಾಡಲಿ? ಈ ಸೃಷ್ಟಿ ಪರಿಚಯ ಕಟ್ಟಿಕೊಂಡು ನಾನೇನ್ ಮಾಡಲಿ ಅಲ್ವಾ? ಗೃಹ ಪ್ರವೇಶ ಆಯಿತು, ಮನೆಯಲ್ಲಿ ಏನೋ ರಾಮಕೃಷ್ಣ ಅಂತ ಸೇರ್ಬೇಕಪ್ಪ. ಯಾರು ಕಟ್ಟಿದವ ಬಂದ,
ಮೇಸ್ತ್ರಿ ಇರ್ತಾನಲ್ಲ, ಬಂದ ಅವ ಕೀ ಕೊಟ್ಟು ಹೋಗ್ಬೇಕು, ಅವನು ಬೇಕಾದಷ್ಟು ತಗೊಂಡು ಹೋಗ್ಬೇಕಪ್ಪ. ಹೋಗಿಲ್ಲ ಅವನು, ಶುರು ಮಾಡಿದ. ಏನ್ ಮಾಡಿದ? ನಾನು ಈ ಮನೆ ಕಟ್ಟಿ ಶುರು ಮಾಡಿದಾಗ ಸಿಮೆಂಟ್ ಇಷ್ಟು ಬಂತು, ಅದಕ್ಕೆ ಇಷ್ಟು ಕಲಿಸಿದೆ ಮಾಡಿ ಎಲ್ಲ ಶುರು ಮಾಡಿದ. ನಾವೇನ್ ಹೇಳ್ತೀನಿ, ನಂಗೆ ಯಾಕೆ ಹೇಳ್ತೀವ ಮಹಾರಾಯ, ಮನೆ ಕಟ್ಟಿದ್ದಿ ನಾನು ಇರ್ತೇನಷ್ಟೇ, ಮನೆ ಹೇಗೆ ಕಟ್ಟಿದ್ದೀಯ ಅನ್ಬೋದು ನನಗೆ ಯಾಕೆ ಹೋಗ್ತಾನೆ. ಆ ನಾನಕ್ಕಿಂತ ನಮ್ಗೇನಿದೆ, ನಿನಗೆ ಬೇಕು ಇನ್ನೊಂದು ಮನೆ ಕಟ್ಟಲಿಕ್ಕೆ, ನಿನ್ ಬೇಕು ನನ್ ಬೇಕಾ? ಮತ್ತೆ ಪುರಾಣ ತೆಗೆದುಕೊಳ್ಳೆ ಎಲ್ಲಿ ನೋಡಿದ್ರು ಸೃಷ್ಟಿ ಪ್ರಕಾರ ಏನದು, ದೇವ ಎಲ್ಲರ ಶರೀರ ಹೇಗೆ ಸೃಷ್ಟಿ ಮಾಡಿದ, ಬ್ರಹ್ಮಾಂಡ ಸೃಷ್ಟಿ ಮಾಡಿದ, ಕರ್ತವ್ಯ ಸೃಷ್ಟಿ ಮಾಡಿದ, ಗತ್ಯ ನಾವು ನೋಡಿ ವಿರಕ್ತಿ ನಮಗೆ ಸೃಷ್ಟಿ ಪ್ರಕರಣ ಬಂದು ಕೂಡಲೇ ಸಮಾಧಿಗೆ ಹೋಗ್ಬಿಡ್ತೀವಿ. ಭಾಗವತರು ಸೃಷ್ಟಿ ಪ್ರಕರಣ ಬಂದು ಕೂಡಲೇ ಏನು ಎದುರಿಗೆ ಬೆಳಿಗ್ಗೆ 7 ಗಂಟೆಗೆ ಭಾಗವತ ಶುರುವಾಗುತ್ತೆ, ಅದು ಉಪವಾಸದ ಕೇಳಬೇಕೆಂಬ ದೀಕ್ಷಾ ಇರುತ್ತೆ, ಕೂತಿರ್ತಾರೆ, ಗಂಟೆ ಬಾಚಿದ ಕೂಡಲೇ ಸಮಾಧಿಗೆ ಹೋಗಿರ್ತಾರೆ, ಯಾರನ್ನೂ ಎಚ್ಚರ ಇರಲ್ಲ. ಆಚಾರ ಪರಿಸ್ಥಿತಿ ಹೇಗೆ, ವೈರಾಗ್ಯ ಪೂರ್ಣ ಆಗಿರಬೇಕು, ಯಾರೂ ಕೇಳ್ತಾ ಇಲ್ಲ, ಶುಕ್ರ ಮಹರ್ಷಿಗಳೇ ನಾನು ಭಾಗವತ ಕೇಳಬೇಕು ಅಂತ ಹೇಳಬೇಕು. ಯಾಕೆ ಸೃಷ್ಟಿ ಪ್ರಕರಣ ಅಂದ್ರೆ ಅಷ್ಟೋ ಅಲರ್ಜಿ ನಮಗೆ, ಯಾವ ತತ್ವದಿಂದ ಯಾವುದು ಬಂದ್ರೆ ನನಗೇನು ಹೋಗ್ತಾನೆ, ಅದಕ್ಕೆ ಉತ್ತರ ಚೆನ್ನಾಗಿ ಕೊಡ್ತಾ ಬರ್ತಾರೆ. ದೆವ ಬಿಡಿಸ್ತಾರೆ, ನಮ್ಮೊಳಗೆ ಜಾಡ್ಯದ ದೆವ ಇದೆ, ಆ ದೆವ ಬಿಡಿಸ್ತಾರೆ. ಈಗ ಲಿಂಗ ಶರೀರ ಇದೆ, ನಮ್ ಸುತ್ತೂ ಯಾರೋ ಹಗ್ಗ ಕಟ್ಟಿದ್ದಾರೆ, ಆ ಹಗ್ಗ ಕಟ್ಟಿದ್ರೆ ಬಿಡಿಸ್ಕೋಬೇಕಪ್ಪ. ಆದರೆ ಕಟ್ಟಿದ್ದಾರೆ ಅಂತ ಗೊತ್ತು, ಹಗ್ಗನೋ ಸರಪಳಿಯೋ ಗೊತ್ತಿಲ್ಲ. ಬಿಡಿಸ್ಕೋಬೇಕು ಅಂದ್ರೆ ಚಾಕು ತಗೊಂಡು ಹೋಗ್ಬೇಕಾ ಅಥವಾ ಸರಪಳಿ ಕಡಿಯೋ ತಗೊಂಡು ಹೋಗ್ಬೇಕಾ ಅಂತ ಕ್ವಶ್ಚನ್. ಆವಾಗ ನಾವು ಏನು ಕೇಳ್ತಾರೆ, ಸುತ್ತು ಕಟ್ಟಿದ್ದು ಹಗ್ಗವೋ ಸರಪಳಿಯೋ ತಳ್ಕೋ, ನಂತರ ಏನ್ ತಗೊಂಡು ಹೋಗ್ಬೇಕು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಭಗವಂತ ನಮ್ಮ ಸುತ್ತು ಏನು ಬಂಧನ ಕೊಟ್ಟಿದ್ದಾನೆ, ಆ ಬಂಧನದ ರಾ ಮೆಟೀರಿಯಲ್ ಗೊತ್ತೇ ಇಲ್ಲದಿದ್ದ ಕಾಲಕ್ಕೆ ಕಡಿಯೋ ವಸ್ತು ಯಾವ್ದು ತಗೊಂಡು ಹೋಗ್ತೀಯ? ಅದರಿಂದ ರಾ ಮೆಟೀರಿಯಲ್ ಬೇಕು, ಅದು ಪರಿಚಯ ಬೇಕು. ಸ್ವಾಮಿ ಎಲ್ಲೆಲ್ಲಿದ್ದಾನೆ ಏನಿದ್ದಾನೆ ಪರಿಚಯ ಬೇಕು. ಇವಾಗ ನಮ್ಮ ಶರೀರದ ಅಂದ್ರೆ ಲಿಂಗ ದೇಹದ ಒಳಗೆ 16 ಇವೆ ಕಲೆಗಳು ಅಂದ್ರು, 16 ಪಾಯಿಂಟ್ಸ್ ಕಲೆಗಳು ಕೊಟ್ಟಿವೆ. ಏನದು ಹೇಳ್ತಾರೆ, ದಶೇಂದ್ರಿಯ ಇಂದ್ರಿಯಗಳು ಎಷ್ಟಿವೆ ನಮಗೆ ಗೊತ್ತಿಲ್ಲಲ್ಲ, ಗೊತ್ತಾ? 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಅಲ್ಲ ಮತ್ತೆ ಪ್ರಶ್ನೆ ಮಾಡ್ತೀನಿ ನಾನು, ಯಾಕಂದ್ರೆ ಒಂದು ವೇಳೆ ಚೂರು ಜೊಂಪು ಬಂದಿದ್ರೆ ಹೋಗ್ಬೋದು, ಆದ ಕಾರಣ ಮತ್ತೆ ಪ್ರಶ್ನೆ ಮಾಡ್ತೀನಿ. ಇಂಟರಾಕ್ಷನ್ ಸೆಷನ್ ಇರಲಿ ಪರವಾಗಿಲ್ಲ. ಹಾಗಾದರೆ ಇಂದ್ರಿಯಗಳೆಷ್ಟು? 10. ಇನ್ನೊಂದಿದೆ ಮನಸ್ಸು 11, ಹೌದಾ? ಅಲ್ಲಿ ಹೇಳುತ್ತಾರೆ ದಶೇಂದ್ರಿಯ ಪಂಚಭೂತ ಅಂದ್ರು, ಕೆಲವು ಭೂತಗಳು ಗೊತ್ತಿಲ್ಲ, ಪಂಚಭೂತ ಅಂದ್ರೆ 5 ದೆವ್ವಗಳು ಅಂತ ತಿಳ್ಕೊಂಡಿರ್ತಾರೆ, ಹೌದಲ್ಲ? ಪಂಚಭೂತ ಅಂದ್ರೆ ಆಕಾಶ, ನೀರು, ಅಗ್ನಿ, ವಾಯು, ನೆಲ, ಇವೆಲ್ಲ ಪಂಚಭೂತಗಳು. ಇಲ್ಲಿ ಹೇಳುತ್ತಾರೆ ತತ್ವಗಳೆಷ್ಟು, ತತ್ವಗಳೆಷ್ಟು? 24. 24 ಸರಿಯಾಗಿ ನೋಡಿ, ಹಾ ಅದನ್ನ ಬಿಡಿಸ್ತಾರೆ ದಾಸರಾಯರನ್ನು ಹೇಳ್ತಾರಲ್ಲ, ಪಂಚವಿಂಶತಿ ತತ್ವ, ಪಂಚವಿಂಶತಿ ತತ್ವ. ತರತಮ ಪಂಚತಿಗಳನ್ನು ಕೇಳಿದ ಭಾವಿ ವಿರಿಂಚಿ ದೀಪಾನಂದ ತೀರ್ಥರ ನೆನವನಲ್ಲಿ ನೋಡುವುದು. ಮತ್ತೆ ನೀವೇನು 24 ತತ್ವ ಅಂದ್ರೆ ಅವರು 25 ಅಂತಾರೆ. ಈ ಕ್ಯಾಲ್ಕುಲೇಷನ್ಸ್ ಏನೋ ಗೊತ್ತಾಗಲ್ಲಪ್ಪ, ಅದಕ್ಕೆ ನಾವು ಕಂಡೆಗೆ ಹೋಗಲ್ಲ ಅಲ್ವಾ, ಅದೇ ಬೆಸ್ಟ್ ಸುಮ್ಮನೆ ಕೂತಿರ್ಬೋದು. ಅದಕ್ಕೆ ಹೇಳ್ತಾರೆ ಇರೋದು ಇಷ್ಟೇ, ಅದನ್ನ ಬಿಡಿಸಿದ್ರೆ ಇಷ್ಟು, ಒಳಗಿಟ್ರೆ ಇಷ್ಟು, ಪ್ಯಾಕ್ ಮಾಡಿದ್ರೆ ಇಷ್ಟು. ಹೌದು ತಾನೆ, ನಮ್ಮ ರಾಮಚಂದ್ರಾಚಾರ್ಯರು ಹಾಡಿಗೆ ಕೊಡ್ತಾರೆ, ಹಾಡಿಗೆ ಕೊಡ್ತಾರೆ, ಬರೋ ಕಾಲಕ್ಕೆ 4 ಪೆಟ್ಟಿಗೆ ಬರುತ್ತೆ, 4 5 5 ಇವಾಗ 5 ಪೆಟ್ಟಿಗೆ ಆಗಿದೆ. ಅದ್ರ ತುಂಬಾ ಫೋಟೋ ಇರುತ್ತೆ, ಹೇಗೆ ಬರುತ್ತೆ? ಪ್ಯಾಕ್ ಆಗಿ ಬರುತ್ತೆ. ಅವು ಹಾಡಿರೋ ಕಾಲಕ್ಕೆ ಇಡೀ ಹರಿಸ್ಕೊಂಡಿರುತ್ತೆ, ಬರೋ ಕಾಲಕ್ಕೆ ಹೊರಡೋ ಕಾಲಕ್ಕೆ ಪ್ಯಾಕ್ ಆಗಿ ಇರುತ್ತೆ. ಹೌದ್ ತಾನೆ, ಹಾಗೇ ಇದೆ. ಹಾಗಾದ್ರೆ ತತ್ವಗಳೆಷ್ಟು ಅಂದ್ರೆ 21 ಲೆಕ್ಕ ಗೊತ್ತಾ? ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ, 25. ಅದರ ಮೇಲೆ ಮನಸ್ಸು, ಅದರ ಮೇಲೆ ಅಹಂಕಾರ ತತ್ವ, ಅದರ ಮೇಲೆ ಮಹತ್ತತ್ವ, ಅದರ ಮೇಲೆ ಅವ್ಯಕ್ತ ತತ್ವ, ಸೇರಿಕೊಂಡ್ರೆ 24. ಮತ್ತೆ 25 ಅಂದ್ರಲ್ಲ ಅಂದ್ರೆ ಆ ಮನಸ್ಸನ್ನ ಒಡೆಯುತ್ತಾರೆ. ಮನಸ್ಸು ಬುದ್ಧಿ ಅಂತ ಎರಡು ಸಪರೇಟ್ ಮಾಡಿದ್ರೆ 25, ಒಟ್ಟು ಸೇರಿಸಿಬಿಟ್ರೆ 24. ಅಲ್ಲ, ಇಲ್ಲೇನು 16 ಅಂತ ಹೇಳ್ತಾರಲ್ಲ, ಅದು ಹೇಗೆ? ಅವಾಗಂದ್ರು ಇನ್ನೊಂದು ಪೆಟ್ಟಿಗೆ ಒಳಗೆ ಮುಚ್ಚಿಬಿಡ್ರಪ್ಪ. ಏನದು? ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಎಷ್ಟಾಯಿತು? 10 ಆಗಿತ್ತು. ಪಂಚಭೂತಗಳಿವೆ ಅಲ್ಲ, ಅದರ ಸೃಷ್ಟಿ ಹೇಗಾಯಿತು ಅಂದ್ರೆ ಹೇಳ್ತಾರೆ, ತನ್ಮಾತ್ರದಿಂದ ಸೃಷ್ಟಿ ಭೂತಗಳದ್ದು. ಅದಕ್ಕೆ ಅವೆರಡೂ ಒಂದೇ, ಅಪ್ಪ ಮಗ ಒಂದೇ ಅಂತ ತನ್ಮಾತ್ರಗಳನ್ನ ಭೂತಗಳನ್ನ ಸೇರಿಸಿಬಿಟ್ರೆ 5 ಆಯಿತು. 5 ಬಿಡಿಸಿದ್ರೆ 10 ಆಗುತ್ತೆ, 10 ಸೇರಿಸಿದ್ರೆ 5 ಆಗುತ್ತದೆ. ಹಾಗಾದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ ತನ್ಮಾತ್ರ ಸೇರಿ 5, 15 ಆಯಿತು. ಇನ್ನ ಮೇಲೆ ಕೂತಿದೆಯಲ್ಲ ಯಾವುದು? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ. ಈ ಎಲ್ಲವನ್ನ ಮನಸ್ಸಲ್ಲೇ ಪ್ಯಾಕ್ ಮಾಡಬೇಕು. ಸೇರಿಸಿದರೆ 5, 5, 5, 1 ಎಷ್ಟಾಯಿತು? 16. ಕೃಷ್ಣ ಬಂದ, ನಾವು 16 ಸಾಕು ಅಂದ್ರು. ಇಲ್ಲ, ನಾನು 8 ಮಾಡ್ತೇನೆ ಅಂದ ಕೃಷ್ಣ. ನನ್ನ ಪ್ರಕೃತಿ 8 ಅಂತ ಹೇಳಿದ. 8 ಪ್ರಕೃತಿಗಳು, 8 ಪ್ರಕೃತಿಗಳಲ್ಲಿ ನನ್ನ ರೂಪಗಳು 8 ಅಂತ ಹೇಳಿದ. ಏನು 8 ಪ್ರಕೃತಿಗಳು? ಅದನ್ನ ಹೇಳುತ್ತಾರೆ. ಇಡೀ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಅದಕ್ಕಧೀನವಾದ ಕರ್ಮೇಂದ್ರಿಯಗಳು ಸೇರಿತು, ಅದರೊಳಗೇನೆ ಭೂತಗಳು ತನ್ಮಾತ್ರಗಳು ಸೇರಿಬಿಡುತ್ತು. 5 ಉಳಿತು, 25 ಸೇರಿಕೊಳ್ತು, 25 ಸೇರಿಕೊಳ್ತು. ಇನ್ನ ಮೇಲಿಂದ ಮನಸ್ಸು, ಬುದ್ಧಿ, ಅಹಂಕಾರ ಸೇರಿದ್ರೆ 8. ಅವ್ಯಕ್ತ ಮಹತ್ತತ್ವ ಅಹಂಕಾರದಲ್ಲೇ ಸೇರಿಕೊಂಡು ಒಟ್ಟಾರೆ ಇನ್ನ ಪ್ಯಾಕ್ ಮಾಡಿದ್ರೆ 8 ಆಯಿತು. ಕೃಷ್ಣ ಪ್ಯಾಕ್ ಮಾಡಿದ್ರೆ 8 ಆಯಿತು. 8, 16 ಆಗುತ್ತೆ. 16, 24 ಆಗುತ್ತೆ. 24, 25 ಆಗುತ್ತೆ. ನೋಡಿದ ರೀತಿಯಲ್ಲಿ ಇದು ಕನ್ಫ್ಯೂಷನ್ ಆಗುತ್ತೆ. ಒಂದ್ಕಡೆ 24 ಅಂತಾರೆ, ಒಂದ್ಕಡೆ 25, ಒಂದ್ಕಡೆ 16, ಒಂದ್ಕಡೆ 8, ಇದೇನು ಕೆಟ್ಟೋಗುತ್ತೆ. ಇಷ್ಟೇ ಸಿಸ್ಟಮ್ ಆಯ್ತಾ? ಇಂಥ ನಮ್ಮ ಲಿಂಗ ದೇಹದಲ್ಲಿ ಈ ಕಲೆಗಳಷ್ಟು 16 ಕಲೆಗಳಿವೆ. ಅವಾಗ ಮತ್ತೆ ಪ್ರಶ್ನೆ ಬಂತಲ್ಲ, 16 ಕಲೆಗಳು, 16 ತತ್ವಗಳು ಇದು ಇವೆ ಅಂದ್ರು. ಇದ್ರೆ ನಂಗೇನು ಈ ಪ್ರಶ್ನೆ ಉತ್ತರ ಕೊಡಲಿಲ್ಲಲ್ಲ ಅವಾಗಿಂದ. ನೀವು ದೇವರೇನೋ ನಮಗೆಲ್ಲ ಮಾಡಿದ, ಏನಿದೆ ನಂಗೆ ಅಂತ ತಿಳ್ಕೊಬೇಕು, ಅದಕ್ಕೆ ಉತ್ತರ ಕೊಟ್ಟೆ. ಈ ಲಿಂಗ ದೇಹ ಇವಾಗ ಏನಾಗಬೇಕಾಗಿದೆ? ಒಡೆದು ಚೂರು ಚೂರು ಬ್ಲಾಸ್ಟ್ ಆಗಬೇಕು. ಇವಾಗ ನಿಮಗೆ ದೃಷ್ಟಾಂತ ಕೊಡಬೇಕಾದ್ರೆ, ಹಳೇ ಬಿಲ್ಡಿಂಗ್, ನಿಮಗೆ ಟಿವಿ ನೋಡ್ತಾ ಇರ್ತೇವಲ್ಲ, ಈ ಫಾರಿನ್ನಲ್ಲಿ ಎಲ್ಲ ಕಡೆ ಕೂಡ ದೊಡ್ಡ ದೆವ್ವದಂತ ಬಿಲ್ಡಿಂಗ್ ಇರುತ್ತೆ. ಅದನ್ನ ಉಳಿಲಿಕ್ಕೆ ನಮ್ಮಂತವರಿಗಾಗಲ್ಲ. ಅದನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಸಪರೇಟ್ ಕಾಂಟ್ರಾಕ್ಟರ್ ಸಿಗ್ತಾರೆ. ಹೌದ್ ತಾನೆ? ಹೌದಲ್ವ? ಅದೇ ಮಾಡ್ತಾರೆ ಅಂದ್ರೆ ಅವರು ಸಪರೇಟ್ ಸೆಕ್ಷನ್ ಮಾಡ್ತಾರೆ. ಅದರಲ್ಲಿ ಆ ದೊಡ್ಡ ಬಿಲ್ಡಿಂಗ್ ಇರುತ್ತಲ್ವ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು? ಒಂದೊಂದು ಕೂಡ 200 ಅಂತಸ್ತಿನ ಮಹಡಿ, ದೊಡ್ಡ ಬಿಲ್ಡಿಂಗ್, ಇಡೀ ನಮ್ಮ ಬೆಂಗಳೂರಲ್ಲಿ ಅರ್ಧ ಇರುತ್ತೆ. ಅಂಥ ಬಿಲ್ಡಿಂಗ್ ಇದ್ರೆ ಅದಕ್ಕೆ ಪಿಲ್ಲರ್ಸ್ ಇಲ್ಲದೆ ಬಿಲ್ಡಿಂಗ್ ಕಟ್ತಾರ? ಯಾರು ಕಟ್ಟಲ್ಲ. ಎಷ್ಟು ಪಿಲ್ಲರ್ಸ್ ಇರುತ್ತೆ? ಓ, ನಾಲ್ಕು ತುಂಬಾ ಪಿಲ್ಲರ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಈ ಬಿಲ್ಡಿಂಗ್ ಅನ್ನ ಬ್ಲಾಸ್ಟ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಈ ಬ್ಲಾಸ್ಟ್ ಮಾಡೋ ವರ್ಕರ್ಸ್ ನ ಡಿವೈಡ್ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ? ನೀನು ಈ ಪಿಲ್ಲರಿಗೆ ಹೋಗು, ಆ ಪಿಲ್ಲರ್ಗೆ ಹೋಗು, ಆ ಪಿಲ್ಲರ್ಗೆ ಹೋಗು ಅಂತ ಕಳಿಸ್ತಾರೆ. ಅವರೇನ್ ಮಾಡ್ತಾರೆ ಅಂದ್ರೆ, ಆ ಪಿಲ್ಲರ್ ದೃಢವಾಗಿರುತ್ತೆ, ಅದಕ್ಕೆಲ್ಲ ಬಿಲ್ಡಿಂಗ್ ಅನ್ನು ಹೊತ್ತಿರುತ್ತೆ. ಅದಕ್ಕೇನ್ ಮಾಡ್ತಾರೆ? ಆ ಪಿಲ್ಲರಿಗೆ ತೂತುಗಳು ಮಾಡ್ತಾ ಬರ್ತಾರೆ. ಪಿಲ್ಲರಿಗೆ ಡ್ರಿಲ್ ಇಂದ ತೂತು ಮಾಡ್ತಾರೆ. ತೂತು ಮಾಡಿದ್ರು ಬಿಲ್ಡಿಂಗ್ ಬೀಳಲ್ ನೋಡಿ, ಪಿಲ್ಲರ್ ಅಷ್ಟು ಗಟ್ಟಿಯಾಗಿರುತ್ತೆ. ಅಷ್ಟು ಪಿಲ್ಲರ್ಸ್ ಅಂದ್ರೆ, ಆ ಪಿಲ್ಲರಿಗೆ ತೂತು ಮಾಡಲಿಕ್ಕೆ ಸಪರೇಟ್ ಸಪರೇಟ್ ಪರ್ಸನ್ಸ್ ಇಡ್ತಾರೆ. ಆ ಸಪರೇಟ್ ಪರ್ಸನ್ಸ್ ಅಂದ್ರೆ ಎಲ್ಲ ಕೊಟ್ಟಿರ್ತಾರೆ. ಕೊನೆಗೆ ಎಲ್ಲ ಡ್ರಿಲ್ ಮಾಡಿ ಒಂದೊಂದು ಪಿಲ್ಲರಿಗೂ ಬ್ಲಾಸ್ಟಿಂಗ್ ಬಾಂಬ್ ಬಿಡ್ತಾರೆ. ಇಟ್ಟು ಎಲ್ಲರೂ ಹೊರಗೆ ಬರ್ತಾರೆ. ಆದರೆ ಎಲ್ಲ ಸೇರಿ ಅವರವರ ಹತ್ರ ರಿಮೋಟ್ ಇರುತ್ತೆ. ಯಾರಿಟ್ಟ ಬಾಂಬ್ ಏನಿರುತ್ತೆ, ಆ ಬಾಂಬಿನ ಕನೆಕ್ಷನ್ ಅವರ ಹತ್ರ ಇರುತ್ತೆ. ಕೊನೆಯಲ್ಲಿ ಕಮಾಂಡರ್ ಇರ್ತಾರಲ್ಲ, ಏನು ಮಾಡುತ್ತಾರೆ, ಎಲ್ಲರೂ ಹೊರಗೆ ಬಂದ್ರ ಅಂತ ನೋಡಿದ ಮೇಲೆ ಲಾಸ್ಟ್ ಕಮ್ಯಾಂಡ್ ಕೊಡ್ತಾರೆ, ಎಸ್ ಅಂತ ಕೊಟ್ಕೊಳ್ಳೆ ಕೌಂಟರ್ ಶುರು ಆಗುತ್ತೆ. ಟೆನ್ ನೈನ್ ಏಟ್ ಅಂದ್ರೆ ಒನ್ ಅಂತ ಕೂಡಲೇ ಜೀರೋ ಅಂತ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅವಾಗೇನು ಎಲ್ಲ ಬಾಂಬ್ ಏಕಕಾಲದಲ್ಲಿ ಬ್ಲಾಸ್ಟ್ ಆದ ಕೂಡಲೇ ಬಿಲ್ಡಿಂಗ್ ಎಲ್ಲ ಚೂರು ಇಲ್ಲದೆ ಬಿದ್ದು ಬರುತ್ತೆ. ಎಷ್ಟು ಚೆನ್ನಾಗಿ ಹೊಡೀತಾರೆ ಅಂದ್ರೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ಒಂದು ಚೂರು ಪೆಟ್ಟಾಗಿರಬಾರ್ದು, ಅಷ್ಟು ಚೆನ್ನಾಗಿ ಹೊಡೀತಾರೆ. ಅಲ್ಲ, ಇದ್ಯಾಕೆ ಹೇಳಿದ್ರು ಪುರಾಣದಲ್ಲಿ ಅಂದ್ರೆ ಇದೇ ನಡೀಬೇಕಾಗಿದೆ. ನಮ್ಮದೇ ಆದ ಓಲ್ಡ್ ಬಿಲ್ಡಿಂಗ್ ಯಾವುದು ಅಂದ್ರೆ ಲಿಂಗದೇಹ. ಓಲ್ಡ್ ಬಿಲ್ಡಿಂಗ್ ಯಾವುದು ಅಂದ್ರೆ ಲಿಂಗದೇಹ. ಈ ಲಿಂಗದೇಹದ 16 ಪಿಲ್ಲರ್ಸ್ ಯಾವುದು ಅಂದ್ರೆ 16 ಕಲೆಗಳು. ಈ 16 ಕಲೆಗಳೇ ಏನು ಪ್ರಚಂಡವಾದ ಪಿಲ್ಲರ್ಸ್. ಇದನ್ನು ಅನುಗಾಡಿಸಲಿಕ್ಕೆ ಆಗಲ್ಲ. ಈ ಪಿಲ್ಲರ್ ಹೊಡಿಬಹುದು, ಈ ಪಿಲ್ಲರ್ ಹೊಡಿಲಿಕ್ಕೆ ಆಗೋದೇ ಇಲ್ಲ. ಅಂಥ ಪಿಲ್ಲರ್ಸ್ ಇವೆ. ಈ 16 ಪಿಲ್ಲರ್ಸ್ ಅಂದ್ರೆ ಇರುವಂತಹ ವ್ಯಕ್ತಿಗಳು ಬೇಕಲ್ಲ. ಈ ಬಿಲ್ಡಿಂಗ್ ಇದ್ದರೂ ಬೇಕಾದ್ರೆ ಆ 16 ಪಿಲ್ಲರ್ಸ್ ಹತ್ರ ಇರುವಂತಹ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋಬೇಕು. ನಾವು ಕಾಂಟ್ರಾಕ್ಟ್ ಕೊಟ್ರೆ ಅವರೇನ್ ಮಾಡ್ತಾ ಇದ್ದಾರೆ, ಆ ಪಿಲ್ಲರ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಪಿಲ್ಲರ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಕಾಂಟ್ರಾಕ್ಟ್ ಕೊಟ್ಟು ಸ್ವಾಮಿ ಸ್ವಲ್ಪ ಈ ಬಿಲ್ಡಿಂಗ್ ಬೀಳಾಗಬೇಕು ಅಂತ ಸ್ವಲ್ಪ ದುಡ್ಡು ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸರಿ ಆ ಪಿಲ್ಲರ್ಗಳೆಲ್ಲ ತೂತುಗಳು ಹಾಕಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಆ ಈ ಲಿಂಗ ದೇಹದ 16 ಪಿಲ್ಲರ್ಗಳಿವೆಯಲ್ಲ, ಇದನ್ನ ಬ್ಲಾಸ್ಟ್ ಮಾಡಲಿಕ್ಕೆ ಮೊದಲು ಅದನ್ನ ಪೋಷಣೆ ಮಾಡುವುದು ಯಾರು ಅಂದ್ರೆ 16 ರೂಪದ ಭಗವಂತನ ರೂಪಗಳು ನಿಂತಿವೆ. ನಮ್ಮ ಲಿಂಗ ದೇಹದಲ್ಲೇ ದೇವರ 16 ರೂಪಗಳು ನಿಂತಿವೆ. ಆ 16 ರೂಪಗಳು ಏನು ಮಾಡುತ್ತಾ ಇವೆ, ನಿತ್ಯ ಈ ಲಿಂಗ ದೇಹದ ಪಿಲ್ಲರ್ಸ್ ನ ಪೋಷಣೆ ಮಾಡ್ತಾ ನಿಂತಿವೆ. ಯಾವಾಗಾದ್ರೂ ನಮಗೆ ಗೊತ್ತಾಗುತ್ತೋ ಈ ಲಿಂಗ ದೇಹವೇ ನಮಗೆ ಪ್ರಧಾನ ಶತ್ರು ಅಂತ ಗೊತ್ತಾಗಿತ್ತೋ, ಅವಾಗ ದೇವ ಹೇಳಿದ, ನೀನು ಬ್ಲಾಸ್ಟ್ ಮಾಡಬೇಕಾ? ಹೌದು ಸ್ವಾಮಿ. ಹೌದಾ? ಆ 16 ಪಿಲ್ಲರ್ಗಳಲ್ಲಿ ನಂದೇ ರೂಪಗಳು ಕೂತಿವೆ, 16 ಕಲೆಗಳಲ್ಲಿ. ಅಲ್ಲಿರುವ ನನ್ನನ್ನ ಚಿಂತನೆ ಮಾಡಿದರೆ ನಾನೇ ನಿನ್ನ ಚಿಂತನೆಗೆ ತಕ್ಕಂತೆ ಆ ಎಲ್ಲ ಪಿಲ್ಲರ್ಸ್ ಅನ್ನ ಬ್ಲಾಸ್ಟ್ ಮಾಡಿಬಿಡ್ತೇನೆ. ಕೊನೆಗೆ ಲಿಂಗ ದೇಹ ಬ್ಲಾಸ್ಟ್ ಆಗಿಬಿಡುತ್ತೆ. ಇದೇ ಸಾಧನ ಅಂದ್ರು. ಹೌದಾನೆ? ಅವಾಗ ಈಗ ಅರ್ಥ ಆಯಿತು. ಹಾಗಾದರೆ ನಮಗೆ ಪರಿಚಯ ಏನಾಗಬೇಕು? ಲಿಂಗ ದೇಹದ ಚೆನ್ನಾಗಿ ಒಡೆಯಬೇಕಾದಂತಹ ಮನೆಯ ಪರಿಚಯ ಬೇಕು. ಎಷ್ಟು ಪಿಲ್ಲರ್ಸ್ ಇವೆ ಅಂತ ಗೊತ್ತಾಗಬೇಕು. ಯಾವ ಯಾವ ಪಿಲ್ಲರ್ ಹತ್ರ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗಬೇಕು. ಅವರಿಗೆ ದುಡ್ಡೇನು ಕೊಡಬೇಕು ಅಂತ ಗೊತ್ತಾಗಬೇಕು ಅಲ್ವಾ? ಇಷ್ಟೆಲ್ಲ ಒಡಗಿದ್ದು ಗೊತ್ತು. ಒಳಗು ಹೀಗೆ ಇದೆ, ಸೇಮ್ ಸಿಮೆಟ್ರಿಕಲ್. ಅದಕ್ಕೆ ಬ್ರಹ್ಮಾಂಡ ಇದು ಪಿಂಡಾಂಡ. ಇಲ್ಲಿ ಸ್ವಾಮಿ ಕೂತಿದ್ದಾನೆ. 16 ಪಿಲ್ಲರ್ಗಳಂದ್ರೆ 16 ರೂಪಗಳಿಂದ ಸ್ವಾಮಿ ಕೂತಿದ್ದಾನೆ. ಲಿಂಗ ದೇಹದಲ್ಲಿ ಒಬ್ಬರಿದ್ದಾರೆ, ಯಾರು? ಈ ಪಿಲ್ಲರ್ಗಳಿಗೆ ಪ್ರೊಟೆಕ್ಟ್ ಮಾಡುವಂತಹ ಗ್ಯಾಂಗ್ ಕೂತಿದೆ. ಅವರನ್ನು ಏನಂತಾರೆ? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಈ 4 ಜನ 16 ಪಿಲ್ಲರ್ಗೆ ಪ್ರೊಟೆಕ್ಟರ್ಸ್. ಅವರೊಳಗೆ ಭಗವಂತ 16 ರೂಪಗಳಿಂದ ನಿಂತಿದ್ದಾನೆ. ಯಾರಾದರೆ ಲಿಂಗ ದೇಹದಲ್ಲಿರುವ 16 ಕಲೆಗಳು ಕಳೆಕೊಂಡು 16 ಕಲೆಗಳಲ್ಲಿರುವಂತಹ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ರೂಪಗಳನ್ನು ಚಿಂತನೆ ಮಾಡುತ್ತಾ ಅಲ್ಲಿರುವ ಭಗವದ್ ರೂಪಗಳನ್ನ ಏಕಪ್ರಕಾರವಾಗಿ ಚಿಂತನೆ ಮಾಡುತ್ತಾರೋ ಆ ಚಿಂತನೆಗೆ ತಕ್ಕಂತೆ ಅವರು ಬ್ಲಾಸ್ಟ್ ಮಾಡಿರುತ್ತಾರೆ. ಇದೇ ಸಾಧನೆ. ಲಿಂಗ ದೇಹ ಬ್ಲಾಸ್ಟ್ ಮಾಡೋದೇ ಸಾಧನೆ, ಮಾಡಿಸೋದೇ ಲಿಂಗ ದೇಹದ 16 ಕಲೆಗಳಲ್ಲಿರುವ ಭಗವದ್ ರೂಪಗಳು. ಅದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ದಶೇಂದ್ರಿಯ ಪಂಚಭೂತ ಮನೋರೂಪ ಷೋಡಶ ಕಲಾತ್ಮಕ ಇಷ್ಟು ಅರ್ಥ ಹೇಳಿದರು. ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆಯಾ? ಇಲ್ಲಾಂದ್ರೆ ಲಿಂಗ ದೇಹ ಅದರಲ್ಲಿ 16 ಕಲೆಗಳು ಏನಿದ್ರೆ ನಂಗೆ ಅಂತ. ಇವಾಗ ಆಗಲ್ಲ, ಅಯ್ಯೋ ಏನೋ ಇದರಲ್ಲಿ ನಮ್ಗೆ ಬೇಕಾಗಿದೆ, ಸ್ವಲ್ಪ ಏನೋ ಹೊಡಿಬೇಕಂತೆ, ಕಡಿಬೇಕಂತೆ, ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ನಮಗೆ. ಬರಬೇಕು ಸ್ವಾಮಿ, ಬಿಟ್ಟೆ ಅಲ್ಲ. ಅವಾಗ ಗಾಳಿ ಬರ್ತಾ ಇತ್ತು. ಎರಡೇ ಇನ್ನ ಹೇಳುತ್ತಾರೆ, ಈ ಲಿಂಗ ದೇಹದ ಪರಿಚಯ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಷ್ಟೇ ಸಾಲದು ಅವನು, ಇಷ್ಟೇ ಸಾಲದು ಅವನು. ಇವಾಗ ಮನೆ ಕಟ್ಟೋ ಕಾಲಕ್ಕೆ, ನಮ್ಮ ಮನೆ ಬ್ಲಾಸ್ಟ್ ಮಾಡೋ ಕಾಲಕ್ಕೆ ಅನ್ಕೊಳ್ಳಿ, ಮಾಡೋ ಕಾಲಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀರ. ಹೌದಾ? ಕಾಂಟ್ರಾಕ್ಟ್ ಕೊಟ್ರೆ ಅವನೇ ಅವರಿಗೆ ಬೇಕಾಗಿದ್ದರೆ ಕೊಡ್ಬೇಕು, ಅವನ ಕಡೆಗಳು ವರ್ಕರ್ಸ್ಗೆಲ್ಲ ಕೊಡಬೇಕು. ಹೌದಾ? ಕೊಟ್ಟು ಬ್ಲಾಸ್ಟ್ ಮಾಡಿಸ್ತಾನೆ. ಆದ್ರೆ ಅವರು ಡ್ರಿಲ್ ಮಾಡ್ತಾರೆ, ನಾವಲ್ಲೇ ಇದ್ರೆ ಚಾಕ್ ಕೊಡ್ರಿ, ಚಾಕ್ ಕೊಡ್ರಿ ಅಂತ ಕೇಳ್ತಾರೆ, ಟೀ ಕುಡ್ಲಿಕ್ ಕೊಡ್ರಿ, ಸ್ವಲ್ಪ ತಿಂಡಿ ಕೊಡ್ರಿ. ಅಲ್ಲ ನಾವು ಅಂತೀವಿ, ಅಲ್ಲ ಕಾಂಟ್ರಾಕ್ಟ್ ಕೊಟ್ಟಾಯ್ತು, ಆ ದುಡ್ಡು ಅವ್ರು ಕೊಡ್ತಾರಲ್ಲ, ನಿಮ್ಗೆ ನಾ ಟೀ ಯಾಕೆ ಕೊಡ್ಲಿ ಅಂದ್ರೆ ನಾನು ಏನು ಮಾಡಲ್ಲ, ಅದು ಕೊಟ್ಟ ಮಾಡಿದ್ರೆ ಸರಿ ಮಾಡಲ್ಲ. ಯಾಕೆ ನಾವು ಕಾಂಟ್ರಾಕ್ಟ್ ಕೊಟ್ಟಾಗ ಅವರವರಿಗೆ ಕಾಂಟ್ರಾಕ್ಟರ್ಗೇನು ಕೊಡೋದಲ್ಲದೆ ಅಲ್ಲಿರೋರಿಗೂ ಸ್ವಲ್ಪ ಹಾಕ್ಬೇಕಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಮೇನ್ ಕಾಂಟ್ರಾಕ್ಟರ್ ಯಾರು? ಈ ಲಿಂಗದೇಹವನ್ನು ಬ್ಲಾಸ್ಟ್ ಮಾಡುವ ಕಾಂಟ್ರಾಕ್ಟರು ಸ್ವಾಮಿ. ಅವನಲ್ಲಿ ಭಕ್ತಿ ಮಾಡ್ತಾ ಇದ್ದೀವಿ ನಾವು, ಪ್ರಚಂಡ ಭಕ್ತಿ. ದೇವರ ಬಿಟ್ಟು ನೀನು ಕೂಡ ಸಾಲಿಗ್ರಾಮ ದೇವರೇ, ಇನ್ಯಾರು ಕಾಣಿಸಲ್ಲ. ಅವ ದೇವರಂದ್ರು, ಎಲ್ಲ ಮಹಾರಾಯ ನನಗೆ ಮಾತ್ರ ಕೊಟ್ಟರೆ ಸಾಲದು, ನಮ್ಮ ಟೀಮ್ ಇದೆ ಅವರಿಗೆ ದಾಟ್ ಕೊಡಬೇಕು. ಅವಾಗ ಅವರು ಸರಿಯಾಗಿ ಕೂತುಗಳು ಮಾಡಿ ಈ ಲಿಂಗ ದೇಹ ಬ್ಲಾಸ್ಟ್ ಮಾಡುತ್ತಾರೆ. ಯಾರವರು? ಬ್ರಹ್ಮ ವಾಯು ಸರಸ್ವತಿ. ಇದೇ ನೋಡಿ ನಿತ್ಯ ನಾವು ಮಾಡುವ ತತ್ವನ್ಯಾಸದ ರಹಸ್ಯ. ಈ ಒಳಗೆ ನಮ್ಮಲ್ಲಿ ಒಂದು ಬಿಲ್ಡಿಂಗ್ ಅಲ್ಲ, ಎಷ್ಟು ನಾಲ್ಕು ಬಿಲ್ಡಿಂಗ್ ಹೋಗಿದೆ. ಒಂದು ಲಿಂಗ ದೇಹ ದೊಡ್ಡ ಬಿಲ್ಡಿಂಗ್, ಅದರ ಸುತ್ತು ಅನಿರುದ್ಧ ದೇಹ ಅದೊಂದು ದೊಡ್ಡ ಬಿಲ್ಡಿಂಗ್, ಅದಕ್ಕೂ 16 ಬಿಲ್ಡಿಂಗ್ ಪಿಲ್ಲರ್ಸ್ ಇದೆ. ಅದರ ಮೇಲೆ ಸ್ಥೂಲ ದೇಹ ಇದೊಂದು ದೊಡ್ಡ ಬಿಲ್ಡಿಂಗ್ ಇದೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಪಿಲ್ಲರ್ ಹತ್ರ ಯಾರ್ಯಾರು ಕೆಲಸ ಮಾಡ್ತಾರೋ ಕಂಪಲ್ಸರಿ ತಿಳ್ಕೋಬೇಕಾಗಿದೆ. ತಿಳ್ಕೊಂಡು ಅಷ್ಟೇ ಅಲ್ಲ, ಏನೇನ್ ಕೆಲಸ ಮಾಡ್ತಾರೋ ತಿಳ್ಕೋಬೇಕು. ಇವಾಗ ಬೇಕಾದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ಹೊರಗಿಂದಕ್ಕೂ ಒಳಗಿಂದಕ್ಕೂ ಸ್ವಾಮಿ ಎಷ್ಟು ಕಂಪ್ಯಾರಿಸನ್ ಕೊಟ್ಟಿರ್ತಾನೆ. ಮನೆ ಕಟ್ತಾ ಇದ್ದಾರಪ್ಪ, ಮನೆ ಕಟ್ಟೋ ಕಾಲಕ್ಕೆ ನೋಡಿದ್ದೀರಾ, ಮನೆ ಕಟ್ಟೋದು, ಮನೆ ಕಟ್ಟೋ ಕಾಲಕ್ಕೆ ಆ ಸಿಮೆಂಟ್ ಹಾಕೋನು ಒಬ್ಬನೇ ಇರ್ತಾನೆ. ಅವ್ರು ಸಿಮೆಂಟ್ ಕಲಸಲ್ಲ, ಸಿಮೆಂಟ್ ಗೋಡೆಗೆ ಹಾಕುವವ ಏನು ಮೇನ್ ಮೇಸ್ತ್ರಿ, ಅವನ ಕಡೆಗೆ ಬಂದು ಕಲಸಲ್ಲ. ಈ ಕಲಸವನ್ ಇರ್ತಾನಲ್ಲ, ಅವನ ಕೆಲಸ ಮಾಡಲ್ಲ. ಕಲಸವನ ಕೆಲಸ ಕಲಸವನ್ನೇ, ಇನ್ನ ಅವನಿಗಿಂತ ಮುಂದೆ ಬರ್ತಾರೆ. ಆ ಜಲ್ಲಿ ತರೋನು ಅದೇ ತರ್ತಾ ಇರ್ತಾನೆ, ಸಿಮೆಂಟ್ ತರೋನು ಅದೇ ತರ್ತಾ ಇರ್ತಾನೆ, ನೀರು ತರೋ ಅವನೇ ತರ್ತಾ ಇರ್ತಾನೆ. ಕಲಸೋನೊಬ್ಬನು, ತರೋನೊಬ್ರು, ಅದನ್ನ ಕಟ್ಟೋನೊಬ್ಬನು, ಇಷ್ಟು ಜನ ಇರ್ತಾರಲ್ಲ. ಇದರಲ್ಲಿ ಆ ನೀರು ತರೋನ ಕರ್ಕೊಂಡು ಹೋಗಿ ನೀ ಕಟ್ಟು ಅಂದ್ರೆ ಹೋಗ್ಲಿ ನಂಗಾಗಲ್ಲ, ನಂಗೆ ಬರಲ್ಲ ಅಂತ. ಆ ಮೇಲೆ ಕೂತ್ಕೊಂಡು ಸ್ವಲ್ಪ ನೀರು ತಂದ್ಕೊಬೋದಲ್ಲ ಅಂದ್ರೆ ನಾನು ಕೆಲಸವೇ ಮಾಡಲ್ಲ ಅಂತ ಹೋಗ್ತಾನೆ. ಹಾಗಾದ್ರೆ ಯಾರ್ಯಾರು ಯಾವ ಯಾವ ಕೆಲಸ ಮಾಡುತ್ತಾರೋ ತಿಳ್ಕೊಂಡು ಅವರವರಿಗೆ ಕೆಲಸ ಮಾಡಿಸ್ಬೇಕು, ಹೌದಲ್ತಾನೆ? ಹಾಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಇದ್ದಾರಲ್ಲ, ಯಾರು ಯಾರು ಏನೇನು ಕೆಲಸ ಮಾಡುತ್ತಾರೆ ಹೇಗಿದ್ದಾರೆ ತಿಳ್ಕೊಂಡು ಅವರಿಗೆ ಏನು ನಮ್ಮ ಭಕ್ತಿ, ವಿಶೇಷವಾಗಿ ಅವರು ಕೊಡಬೇಕಾದಂತಹ ಅಮೌಂಟ್ ಏನಪ್ಪ ಭಕ್ತಿ. ಅವರಲ್ಲಿ ನಿತ್ಯ ಚಿಂತನ, ತತ್ವನ್ಯಾಸ ಮಾಡುವುದರ ಚಿಂತನೆ ಇದೆ. ನಿತ್ಯ ಅವರಿಗೆ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು, ಸ್ವಾಮಿ ಇವತ್ತು ಕೊಟ್ಟೆ ಇವತ್ತು ಕೊಟ್ಟೆ, ಸ್ವಲ್ಪ ಹೊಡೀರಿ 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 ಅಂದ್ರೆ ಕೊನೆಗೆ ಬ್ಲಾಸ್ಟ್ ಮಾಡೇ ಬಿಡುತ್ತಾರೆ. ಅದೇ ತತ್ವನ್ಯಾಸ. ಹಾಗೆ ಹೇಳ್ತಾರೆ, ನಮ್ಮ ಈ ಲಿಂಗ ದೇಹ, ಈ ನಾಲ್ಕು ದೊಡ್ಡ ಬಿಲ್ಡಿಂಗ್ ಅವಲ್ಲ, ಈ ಬಿಲ್ಡಿಂಗ್ ಹೊಡಿಬೇಕಾದ್ರೆ ಅದರ ಮೈನ್ ಕನ್ಸ್ಟ್ರಕ್ಷನ್ಸ್ ಹೇಗಿವೆ ನೋಡ್ರಿ ಅಂತ ಹೇಳ್ತಾರೆ. ಇದು ಪ್ರಧಾನವಾಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನೇನು ಬೇಕು? ಸಿಮೆಂಟ್ ಬೇಕು, ನೀರು ಬೇಕು, ಉಸುವು ಬೇಕು, ಹೌದ್ ತಾನೆ? ಈ ಮೂರಕ್ಕೆ ಎಲ್ಲ ಆಗೋದು, ಮೂರು ಬೇಕಲ್ಲ. ಇಲ್ಲೂ ಹೇಳಿದ್ರು, ನಮ್ಮ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಇದೆಲ್ಲವೂ ಕೂಡ ಮೂರರಿಂದ ಕಟ್ಟಿದ್ದಾರೆ. ಯಾವುದು ಅಂದ್ರೆ ಔದ್ಯೂಢ ಗುಣತ್ರಯಾತ್ಮಕಂ ಅಂತ. ಮೂರು ಗುಣಗಳಿಂದ ತಯಾರಾದದ್ದು ಲಿಂಗ ದೇಹ, ಮೂರು ಗುಣಗಳಿಂದ ತಯಾರಾದದ್ದೇ ಅನಿರುದ್ಧ ದೇಹ, ಮೂರು ಗುಣಗಳಿಂದ ತಯಾರಾದದ್ದೇ ಸ್ಥೂಲ ದೇಹ. ಅವಾಗ ಸ್ವಲ್ಪ ಒಳಕ್ಕೆ ಹೋಗ್ಬೇಕು, ಹೋಗದಿದ್ರೆ ಸಬ್ಜೆಕ್ಟ್ ಅರ್ಥ ಆಗಲ್ಲ. ಪ್ರಕೃತಿ ಅಂದ್ರೆ ರಾ ಮೆಟೀರಿಯಲ್ ಹೇಗಿದೆ, ಅದು ಮೂರು ರೀತಿಯಾಗಿದೆ: ವ್ಯಕ್ತ ಪ್ರಕೃತಿ, ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ ಅಂತ ಮೂರು ರೀತಿ. ಸರ್ ನಿದ್ದೆ ಬಡವಂಗಿದ್ರೆ ಬಿಟ್ಬಿಡ್ತೇನೆ, ಬರ್ತಾ ಇಲ್ಲವಾ? ಯಾಕೆ ಹೇಳ್ತಾ ಇದ್ದೇನೆ, ನಿಮ್ಮ ನಿದ್ದೆ ಕೊಳೆಯುವಂಥವ್ರು ಬಂದಿದ್ದಾರೆ. ಸ್ಪಾಂಟೇನಿಯಸ್ ಆಗಿ ಅವರ ಮಾತುಗಳು ಕೇಳ್ತಾ ಇದ್ರೆ ನನಗೆ ತಪ್ಪಿತಲ್ಲ, ಓಡಬೇಕು ಬೇರೆ ಪ್ರವಚನಕ್ಕೆ, ಇಲ್ಲಾಗಿದ್ರೆ ಇಲ್ಲೇ ಇದ್ಬಿಡ್ತಾ ಇದೆ. ರಾಮ ವಿಠಲಾಚಾರ್ಯ ಬಂದಿದ್ದಾರೆ, ಅವರ ಪ್ರವಚನ ಕೇಳ್ತಾ ಇದ್ರೆ ನೋಡಿ, ಒಂದು ಕಡೆ ಅವರ ಮಾತು ನಮ್ಮ ನಿದ್ದೆಯನ್ನ ಹೋಗಲಾಡಿಸಿಬಿಡ್ತಾ ಇರುತ್ತೆ, ಇನ್ನೊಂದು ಕಡೆ ತತ್ವಜ್ಞಾನವನ್ನು ಚೆನ್ನಾಗಿ ಕೊಡುತ್ತಾರೆ. ಸೈಮಲ್ಟೇನಿಯಸ್ಲಿ ಎರಡು ಇಂಜೆಕ್ಷನ್ ಕೊಡುವಂತಹ ಡಾಕ್ಟರ್ ಬಂದಿದ್ದಾರೆ. ಒಳ್ಳೆ ಡಾಕ್ಟರ್ ಅವರು, ಸರಿ ನಾನು ಹೆಚ್ಚೊತ್ತು ಕಾಟ ಕೊಡಲ್ಲ, 5 ನಿಮಿಷ ಹೇಳಿ ಹೊರಟು ಬಿಡುತ್ತೆ ನಾನು ಹೇಳ್ತಾರೆ. ಈ ಪ್ರಕೃತಿ ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ, ಈ ಕಾಣಿಸೋದಲ್ಲ ವ್ಯಕ್ತ ಪ್ರಕೃತಿ. ಇದು ತಯಾರಾಗಿದೆ 3 ಗುಣಗಳಿಂದ ತಯಾರಾಗಿದೆ. ಈ 3 ಗುಣಗಳು ವ್ಯಕ್ತಾವ್ಯಕ್ತ ಪ್ರಕೃತಿ. ಇನ್ನು ಅವ್ಯಕ್ತ ಪ್ರಕೃತಿ ಅಂತ ಒಂದಿದೆ, ಅಂದರೆ ಈ 3 ಗುಣಗಳಿಗೆ ರಾಮೆಟ್ಟಿಗೆ ಕೂತಿದೆ. ನಾವಂದುಕೊಂಡು ಜಗತ್ತನ್ನ ಕಟ್ಟಲಿಕ್ಕೆ ರಾ ಮೆಟೀರಿಯಲ್ ಈ 3 ಅಂದ್ರೆ ಅದಕ್ಕೂ ರಾ ಮೆಟೀರಿಯಲ್ ಹೋಗಿದೆ. ಯಾವುದು ಅದಕ್ಕೆ ಹೇಳ್ತಾರೆ ಉಪಾದಾನ ಅಪಾದಾನ ಅಂತ ಎರಡನ್ನು ಹೇಳ್ತಾರೆ. ಉಪಾದಾನ ಕಾರಣ ಅಪಾದಾನ ಕಾರಣ ಅಂದ್ರೆ ಏನದು ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಸುಲಭ ಲಗ್ತಾ ಇರುತ್ತೆ. ಏನೋ ಉಪಾದಾನ ಅಪಾದಾನ ಉಪ್ಪಿಟ್ಟು ಅಂದ್ರೆ ಗೊತ್ತಿಲ್ಲ, ಇದನ್ನು ಗೊತ್ತಿಲ್ಲ ಅಂದ್ರೆ ಸುಲಭವಾಗಿ ಇಷ್ಟೇ. ಹುಳಿ ಆಗ್ಬೇಕಪ್ಪ, ಒಳ್ಳೆ ಹುಳಿ, ಮಠದ ಹುಳಿ ಆಗ್ಬೇಕು, ಅದು ವ್ಯಕ್ತ ಪ್ರಕೃತಿ. ಅವ್ಯಕ್ತ ಪ್ರಕೃತಿ ಯಾವುದು? ಧನಿಯ, ಮೆಣಸಿನಕಾಯಿ, ಜೀರಿಗೆ ಎಲ್ಲ ಸ್ಟೋರ್ ರೂಮ್ ನಾಗ್ ಕೂತಿದೆ, ಅದು ಅವ್ಯಕ್ತ ಪ್ರಕೃತಿ. ತಯಾರಾದ ಹುಳಿ ವ್ಯಕ್ತ ಪ್ರಕೃತಿ. ಮಧ್ಯೆ ಆ ಐಟಮ್ಸ್ ಇಂದ ತಯಾರಾದ ಹುಳಿ ಪುಡಿ ಇದೆಯಲ್ಲ, ಅದು ವ್ಯಕ್ತ ಅವ್ಯಕ್ತ ಪ್ರಕೃತಿ. ಐಟಮ್ಸ್ ಎಲ್ಲ ಅವ್ಯಕ್ತ ಪ್ರಕೃತಿ, ರಾ ಮೆಟೀರಿಯಲ್ ಎಲ್ಲ. ಅದರಿಂದ ತಯಾರಾದ ಹುಳಿ ಪುಡಿ ಏನು? ವ್ಯಕ್ತ ವ್ಯಕ್ತ ಪ್ರಕೃತಿ. ಅದರಿಂದ ತಯಾರಾದ ಹುಳಿ ಏನಿದೆ ಅದು ವ್ಯಕ್ತ ಪ್ರಕೃತಿ. ನಮಗೆ ಸರಿಯಾಗಿ ಒಬ್ಬ ಅರ್ಥ ಆಗಿದ್ರೆ ಹೀಗೆ ಅರ್ಥ. ಹಾಗಾದರೆ ಈ 3 ಗುಣಗಳಿಗೆ ರಾ ಮೆಟೀರಿಯಲ್ ಯಾವುದು ಅಂತ ಕೇಳಿದ ಅಂತ ಹೇಳ್ತಾರೆ, ಅದನ್ನ ಬಿಂದುಗಳು ಸೂಕ್ಷ್ಮ ಅಂಶಗಳು ಅಂತ ಕರೀತಾರೆ. ಏನದು? ಸೂಕ್ಷ್ಮ ಪ್ರಕೃತಿಯಲ್ಲಿ ಸತ್ವ ಗುಣ ಇಲ್ಲ, ಸತ್ವಾಂಶಗಳಿವೆ. ಪ್ರಳಯ ಕಾಲದಲ್ಲಿ ಪ್ರಕೃತಿ ಇದೆ, ಅದು ಯಾವ ಪ್ರಕೃತಿ? ಅವ್ಯಕ್ತ ಪ್ರಕೃತಿ ಇರುತ್ತೆ. ಹೇಗಿರುತ್ತೆ? ಸತ್ವ ಅಂಶಗಳು, ರಜೋ ಅಂಶಗಳು, ಮೈನ್ಯೂಟ್ ಪಾರ್ಟಿಕಲ್ಸ್, ಹಾಗೆ ತಮ್ಮ ಅಂಶಗಳು ಇರುತ್ತೆ. ದೇವ ನೋಡುತ್ತಾನೆ ಸತ್ವಾಂಶಗಳು, ಅದನ್ನು ತೆಗಿತಾನೆ, ತೆಗೆದು ಬಿಟ್ಟು ಅದನ್ನು ಮುದ್ದೆ ಮಾಡುತ್ತಾನೆ, ಅದು ಯಾವುದು? ಸತ್ವ ಗುಣ. ರಜೋ ಅಂಶಗಳನ್ನು ತೆಗೆದು ಮುದ್ದೆ ಮಾಡಿದರೆ ಅದು ರಜೋ ಗುಣ, ತಮೋ ಅಂಶಗಳನ್ನು ತೆಗೆದು ಮುದ್ದೆ ಮಾಡಿದರೆ ತಮೋ ಗುಣ. ಈ 3 ಗುಣಗಳನ್ನು ಬರೆಸಿಕೊಟ್ಟಿದ್ದು ಇದು ಪ್ರಕೃತಿ. ಯಾವುದು? ಈ ಬ್ರಹ್ಮಾಂಡವಿಲ್ಲ. ಯಾಕಿಷ್ಟು ಬಂದೆ ಅಂದ್ರೆ, ಲಿಂಗ ದೇಹ ತಯಾರಾಗಿದ್ದು ಯಾವುದರಿಂದ? 3 ಗುಣಗಳಿಂದ ಅಂತ ಹೇಳಿದರು. ಅವಾಗ ಪ್ರಶ್ನೆ ಬರುತ್ತೆ, ಪ್ರಳಯ ಕಾಲದಲ್ಲಿ 3 ಗುಣಗಳಿದ್ದುವ? ಪ್ರಳಯ ಕಾಲದಲ್ಲಿ 3 ಗುಣಗಳಿಲ್ಲ, ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಪ್ರಕೃತಿ ಮಾತ್ರ ಇರುವುದು. ಗುಣಗಳು ಒಂದು ತಯಾರಾದದ್ದು ಸೃಷ್ಟಿ ಕಾಲಕ್ಕೆ ಮಾತ್ರ. ಅಂಥ ಕಾಲಕ್ಕೆ ಜೀವನ ಸುತ್ತು, ಪ್ರಳಯ ಕಾಲದಲ್ಲಿ ಸೃಷ್ಟಿಗೆ ಬಾರದೇ ಇರುವ ಜೀವನ ಸುತ್ತು ಲಿಂಗ ದೇಹ ಇತ್ತ ಇಲ್ವ? ಇತ್ತು. ಇತ್ತು ಅಂದ್ರೆ 3 ಗುಣಗಳಿಂದ ತಯಾರಾಗಿದ್ದು ಅಂತ ಹೇಳಿದ್ರೆ ಗುಣಗಳೇ ಇಲ್ಲ. ಅಂತ ಕಾಲಕ್ಕೆ ಆ ಲಿಂಗ ದೇಹದಲ್ಲಿ ಆ ರಾಮೆಟೀರಿಯಲ್ ಯಾವುದಿತ್ತು? ಗುಣಗಳಿಲ್ಲ ಅಂದ್ರು. ಯಾವುದು? ಆ ಗುಣಗಳು ತಯಾರಾಗಲಿಕ್ಕೆ ಸೂಕ್ಷ್ಮ ಅಂಶಗಳು ಏನಿತ್ತಲ್ಲ, ಆ ಸೂಕ್ಷ್ಮಾಂಶಗಳಿಂದ ತಯಾರಾದದ್ದೇ ಲಿಂಗ ದೇಹ. ಬೆಳಿಗ್ಗೆ ಬಗ್ಗೆ ಕೇಳಿಸ್ಕೊಳ್ತಾರೆ ನಮಗೆ, 3 ಮುದ್ದೆಗಳಿಂದ ತಯಾರಾದ ಲಿಂಗ ದೇಹ ಅಂದ್ರೆ ಇಲ್ಲಯ್ಯ, ಆ 3 ಮುದ್ದೆಗೆ ಬೇಕಾದ ಹಿಟ್ಟಿನಿಂದ ತಯಾರಾದದ್ದು ಲಿಂಗ ದೇಹ. ಅದನ್ನು ಹೇಳ್ತಾರೆ ಅವ್ಯೂಢ ಗುಣತ್ರಯ. ಅವ್ಯೂಢ ಅಂದ್ರೆ, ವ್ಯೂಢ ಅಂದ್ರೆ ಎಕ್ಸ್ಪ್ಯಾಂಡೆಡ್, ವ್ಯೂಢ ಅಂದ್ರೆ ಎಕ್ಸ್ಪ್ಯಾಂಡೆಡ್, ಅವ್ಯೂಢ ಅಂದ್ರೆ ಅನ್ಎಕ್ಸ್ಪ್ಯಾಂಡೆಡ್. ಅಂದ್ರೆ ಒಳಗೆ ಮೈನ್ಯೂಟ್ ಪಾರ್ಟಿಕಲ್ಸ್ ಆಗಿವೆ. ಯಾವುದು? 3 ಗುಣಗಳು. ಒಳಗೆ 3 ಅಂಶಗಳು ಕೂತಿವೆ, ಅದರಿಂದ ತಯಾರಾದದ್ದಯ್ಯ ಲಿಂಗ ದೇಹ ಅಂದ್ರು. ಸಂಖ್ಯೆ ಬರುತ್ತೆ ಆ ಅಂಶಗಳಿಂದಲೇ ಗುಣಗಳು ತಯಾರಾಗುತ್ತೆ, ಗುಣಗಳಿಂದ ಪ್ರಕೃತಿ ತಯಾರಾಯಿತು, ಜಗತ್ತೆಲ್ಲ ತಯಾರಾಗುತ್ತೆ. ಇವಾಗ ನನಗೆ ಬೇಕಾಗಿತ್ತು ಯಾವುದು? ಚಪಾತಿ. ಚಪಾತಿ ಬೇಕಪ್ಪ, ಬೇಕಂದ್ರೆ ಅದು ಹಿಟ್ಟು ಡೈರೆಕ್ಟ್ ಆಗಿ ತಗೊಂಡು ಚಪಾತಿ ಮಾಡಿದ್ದೀರಾ, ಹಿಟ್ಟನ್ನ ಮುದ್ದೆ ಮಾಡಿ ಚಪಾತಿ ಮಾಡಿದ್ದೀರಾ ಅಂತ. ಯಾವುದಾದ್ರೆ ನನಗೆ ಅಲ್ವಾ, ಹಿಟ್ಟು ಡೈರೆಕ್ಟ್ ಆಗಿ ಹಾಗೆ ತಗೊಂಡು ಚಪಾತಿ ಮಾಡ್ತೀರಾ ಅಥವಾ ಮುದ್ದೆ ಮಾಡಿಟ್ಟು ಚಪಾತಿ ಮಾಡ್ತೀರಾ ಅಂದ್ರೆ ತಿಂದವ್ರಿಗೆ ಗೊತ್ತಾಗುತ್ತೆ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ಚಪಾತಿ ಮಾಡೋದಲ್ವಾ, ಹಿಟ್ಟು ಅವಾಗವಾಗ ರಬ ರಬರನ್ನು ಕಲಸಿ ಚಪಾತಿ ಮಾಡಿದರೆ ತಿಂದವರಿಗೆ ಮೋಕ್ಷಾನಂದ. ಆದರೆ ಅದೇ ಹಿಟ್ಟನ್ನು ಕಲಸಿ ಮುದ್ದೆ ಮಾಡಿ ಒಂದು ಗಂಟೆ ನೆನೆಸಿಟ್ರೆ ಬರೋ ಚಪಾತಿ ಶೇಪೇ ಬೇರೆ. ಸ್ವಾಮಿ ಹಾಗೆ ಮಾಡಿದ. ಆ ಸೂಕ್ಷ್ಮಾಂಶಗಳಲ್ಲಿರುವ ರೂಪವೇ ಬೇರೆ, ಸೂಕ್ಷ್ಮಾಂಶಗಳು ಗುಣವಾಗಿ ಪರಿವರ್ತನೆ ಆದಾಗ ಭಗವದ್ ರೂಪಗಳು ಬರುವುದೇ ಬೇರೆ, ಆ ರೂಪಗಳು ಜಗತ್ತಾಗಿ ಪರಿವರ್ತನೆ ಆದಾಗ ಒಳಗೆ ಭಗವದ್ ರೂಪಗಳೇ ಬೇರೆ ಬರ್ತಾ ಇದೆ. ಆ ಚಿಂತನ ರಹಸ್ಯಗಳನ್ನು ಹೇಳಿಕೊಳ್ತಾ ಬರ್ತಾ ಇದೆ. ಹಾಗಾದರೆ ನಮ್ಮಲ್ಲಿಲ್ಲದೆ ಹೇಗಿದೆ ಸೂಕ್ಷ್ಮವಾದ ಪ್ರಕೃತಿಯ ಸತ್ವ ರಜಸ್ತಮೋ ಅಂಶಗಳಿಂದ ತಯಾರಾಗಿದೆ. ಅಲ್ಲಲ್ಲಿ ಭಗವದ್ ರೂಪಗಳು ಯಾವುದಿದೆ ಪರಿಚಯ ಮಾಡಿಕೊಡ್ತಾರೆ. ಆ ಮೂರು ಅಂಶಗಳಲ್ಲಿ ಕೂತಿರುವ ರೂಪಗಳೇ ವಿಶ್ವ ತೈಜಸ ಪ್ರಾಜ್ಞ. ನಮಗೆ ವಿಶ್ವ ತೈಜಸ ಪ್ರಾಜ್ಞ ಅಂದ್ರೆ ಕೂಡಲೆ ಕಣ್ಣಲ್ಲಿ ವಿಶ್ವ, ಕಂಠದಲ್ಲಿ ತೈಜಸ, ಹೃದಯದಲ್ಲಿ ಪ್ರಾಜ್ಞ. ಅಲ್ಲಿಗೆ ಕೇಳಬೇಡಿ ಅಂತ ಹೇಳ್ತೀವಿ. ಹಾಗಲ್ಲ, ಈ ಮೂರು ರೂಪಗಳು ಬೇಸಿಕ್ಕಲ್ಲೇ ಹೋಗಿವೆ. ಎಲ್ಲಿ ಲಿಂಗ ದೇಹದ ರಾಮೇಟೇರಿಯಲ್ಲೇ ಎಲ್ಲಾ ಸೇರಿಕೊಂಡಿವೆ ಈ ಮೂರು ರೂಪಗಳು. ಈ ಮೂರು ರೂಪಗಳ ಚಿಂತನೆ ಯಾರು ಎಡಬಿಡದೆ ಮಾಡುತ್ತಾರೋ ಅಲ್ಲಿಂದ ಬ್ಲಾಸ್ಟಿಂಗ್ ಶುರುವಾಗುತ್ತೆ. ಏನು ಒಳಗಿಂದ ಆ ರೂಪಗಳು ಎಲ್ಲ ಬ್ಲಾಸ್ಟ್ ಮಾಡಲಿಕ್ಕೆ ಶುರುವಾಗುತ್ತೆ. ನೋಡಿ, ಯಾವುದೇ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡಬೇಕಾದ್ರೆ ಅಟ್ ಎ ಟೈಮ್ ಬ್ಲಾಸ್ಟ್ ಮಾಡಲ್ಲ. ಅದಕ್ಕೆ ತೋಟುಗಳು ಹಾಕಿ ಎಲ್ಲಾ ಕಡೆ ತೋಟುಗಳು ಹಾಕಿ ಕೊನೆಗೆ ಬ್ಲಾಸ್ಟ್ ಮಾಡ್ತಾರೆ. ಚೆನ್ನಾಗಿರೋ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡಬೇಕಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಭಗವಂತ ಏನು ಮಾಡುತ್ತಾನೆ, ನೀವು ನಿತ್ಯ ಈ ತತ್ವಗಳನ್ನ, ಒಳಗಿರುವ 16 ಕಲೆಗಳನ್ನ, ಒಳಗಿರುವ ಸೂಕ್ಷ್ಮವಾದ ಭಗವದ್ ರೂಪಗಳನ್ನ ಚಿಂತನೆ ಮಾಡ್ತಾ 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 ಬಂದ್ರೆ ದಿನಕ್ಕೊಂಚೂರು ಚೂರು ನಮ್ಗೆ ಕಾಣಿಸೋದಿಲ್ಲ. ಅಷ್ಟು ಲಿಂಗ ದೇಹ ಕೂಡಿ 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 ಮಾಡ್ತಾ 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 ಬರ್ತಾರೆ. ಕೊನೆಗೆ ಸಾಧನೆ ಅಂದ್ರೆ ಏನು ಅಂದ್ರೆ ಎಡಬಿಡದ ಭಗವಂತನ ಚಿಂತನೆಯಿಂದ ಏನಕೇನ ವಿಷಯನ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಖ್ಯಯೋ ಇದನ್ನೇವ ಸಾಧನ ನೀಡಿತಂ. ಒಳಗಿರುವ ಲಿಂಗ ದೇಹದ ಒಳಗಿರುವ ಅನಂತ ಭಗವದ್ ರೂಪಗಳು ಆಕ್ಟಿವೇಟ್ ಆಗಿ ಆ ಭಗವದ್ ರೂಪಗಳು ಸತತ ಈ ಲಿಂಗ ದೇಹವನ್ನು ಕೂಡಿ 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 ದಿನಾಗೂ ಮಾಡಬೇಕಾದರೆ ನಾವು ದಿನಾಗೂ ಸತತ ಭಗವಂತನ ಸ್ಮರಣೆ ಮಾಡಬೇಕು. ಇದು ಆ ಭಗವಂತನಿಗೆ ಕೊಡುವಂತಹ ಏನು ಕಾಂಟ್ರಾಕ್ಟರ್ ಬಿಲ್. ಭಗವಂತ ಅದನ್ನು ನಿತ್ಯವೂ ಕೂಡಿ 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 ಮಾಡಿ ಆ ಸೀಮಿತ ಟೈಮಿಗೆ ಬ್ಲಾಸ್ಟ್ ಮಾಡಿ ಅದೇ ವೇದಸ್ಥಾನ ಅಲ್ಲಿ ಬ್ಲಾಸ್ಟ್ ಮಾಡಿ ಒಳಗೆ ಕರ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕೆ ಬೇಕಾದ ಸಾಧನೆಯಿಂದು ನೀವೇನು ಅಪೂಪದಾನ ಕೊಡ್ತೀರಾ, ಗಂಗಾಸ್ನಾನ ಮಾಡ್ತೀರಾ, ಏನೇನು ಮಾಡ್ತೀರಾ, ಅವೆಲ್ಲ ಯಾವುದು ಗೊತ್ತಾ, ಅಲ್ಲಲ್ಲಿರುವ ಭಗವಂತನ ತೃಪ್ತಿಪಡಿಸೋದು. ಅಲ್ಲಲ್ಲಿರುವ ಭಗವದ್ ರೂಪವನ್ನು ತೃಪ್ತಿಪಡಿಸಿ ಹರೇ ನೀ ಪ್ರೀತನಾಗು, ಇವತ್ತಿನ ನಿನಗೆ ಪ್ರೀತಿ ಮಾಡಿಸುವ ಕಾರ್ಯ ಇದು ಅಂತ ಹೇಳಿದರೆ ಆ ಬಿಲ್ ತಗೊಂಡು ಇವತ್ತೆಷ್ಟು ಬಿಲ್ಡಿಂಗ್ ಹೊಡಿಬೇಕು ಅಂತ ಒಳಗೆ ಸ್ವಾಮಿ ಬಿಲ್ಡಿಂಗ್ ಹೊಡಿತಾ ಸಾಧನೆ. ಇದು ಗೊತ್ತಿಲ್ಲದೆ ಬರೇ ಮುಳುಗುವುದೇ ಸಾಧನೆ. ಏನೋ ಸಾಧನೆ ಅಂತ ಹೋಗ್ತಾ ಇರ್ತೀವಿ, ಸಾಧನೆಯ ಪರಿಚಯವೇ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವಲ್ಲ. ನಮ್ಮನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ, ಬಂದ್ರಪ್ಪ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದವರೆ ನಮ್ಮ ಅರಣ್ಯಕಾಚಾರ್ಯರು. ಅವರ ದಿಕ್ಕಿಗೆ ನಮಸ್ಕಾರ. ಶ್ರೀಕೃಷ್ಣ
ಅದ್ಭುತವಾದ